यदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिन्दा पणितु पेळुवे परम भगवद् भक्तरिदनादरदि केळुवदु ಆದರದಿ ಕೇಳುವುದು. ಇಲ್ಲಿ ಮಾತೃಕಾ ಸಂಧಿ, ಮಾತೃಕಾ ಸಂಧಿಯಲ್ಲಿ ಹೇಗೆ ಭಗವಂತನ ಕಾಲ ನಿಯಾಮಕ ರೂಪ ಕಾಲ ಅಂತ ಹೇಳುವಾಗ ಕಾಲದ ಅರ್ಥ ಪೂರ ನೋಡಿದೀವಿ, ಸೃಷ್ಟಿಕರ್ತ ಅಂಬೋ ಅರ್ಥ ಬರುತ್ತ ಅದು ನೋಡಿದೀವಿ. ಅದು ಹೇಳಿ ಆ ಒಂದು ಭಗವಂತ ಹೇಗೆ ತರ್ತಾರಂದ್ರೆ ಭಗವಂತನ ಮಹಿಮೆ ಎಂತಾದ್ದು ಅಂತ ಕಾಲಾತೀತತ್ವ ಮಹಿಮೆಯನ್ನ ಹೇಳಿ ಕಾಲಾತಿ ಅತೀತಳು ಅಂದ್ರೆ ಲಕ್ಷ್ಮೀ ದೇವಿಯು ಕಾಲಾತೀತಳಾಗ್ತಾಳೆ. ಸೊ ಅವನು ಭಗವಂತನ ಗುಣಗಳನ್ನ ಅನಾದಿ ಅನಂತ ಕಾಲ ತನಕ ಆ ಭಗವಂತನ ಗುಣ ಕ್ರಿಯಾ ಇದನ್ನ ಯೋಚಿಸುತ್ತಾ ಆ ಪ್ರವಾಹದಲ್ಲಿ ವಿಹಾರಿಸುತ್ತಾ ಇರ್ತಾಳೆ. ಇದ್ದು ಆ ಲಕ್ಷ್ಮೀ ದೇವಿಗೆ ಅದೇ ಆನಂದ, ಆ ಒಂದು ಅವಳು ಆನಂದ ಆತ್ಮ ಆನಂದವೇ. ಆನಂದ ಅಂದ್ರೆ ಎಕ್ಸ್ಟರ್ನಲ್ ಇಲ್ಲ, ಒಳಗೆ ಅದೇ ಆ ಒಂದು ಅನುಭವದಿಂದ ಅವಳು ಮಾಡ್ತಾಳ ಅಂದ್ರೆ ಬೇಸಿಕಲಿ ಅವಳಿಗೆ ಸಾಧನೆ ಎಂಬುದಿಲ್ಲ, ಒಳಗೆ ಇರುವಂತ ಆನಂದ ಅಭಿವ್ಯಕ್ತಿ ಆಗ್ತಾನೆ ಇರುತ್ತೆ, ಅದೇ ಅವಳದು. ಸೊ ಅದು ಹಾಗೆ ಯಾವಾಗಿಂದ ಅವಳಿಗೆ ಅದು ಶುರುವಾಯಿತು ಅಂದ್ರೆ ಅವಳು ಎಲ್ಲ ಕಾಲದಲ್ಲಿ ಅಂತ ಎಲ್ಲ ಬಿಕಾಸ್ ಶಿ ಇಸ್ ದೇ ರೈಟ್ ದೇವರ ಜೊತೆಯಲ್ಲೇ ಇದ್ದಾಳ ಅವಳು. ಸೊ ಅವಳಿಗೆ ನಂತರ ದೇಹ ಬರೋದು ಹೋಗೋದು ಅಂಬೋದು ಇಲ್ಲ, ಅವಳು ನಿತ್ಯ ಮುಕ್ತಳಾಗಿರುವಳು. ಸೊ ಅದನ್ನ ಹೇಳಿ ಅದು ಹೇಳಿ ಆ ಲಕ್ಷ್ಮಿ ಅವಳ ಲಕ್ಷ್ಮಿಯ ಬಗ್ಗೆ ಇನ್ನೂ ಹೇಳ್ತಾ ಇದ್ದಾರೆ. ಇದು ಇನ್ನು ಅಂದ್ರೆ 24-25 ಎರಡು ಶ್ಲೋಕದ ಎರಡು ಪದ್ಯಗಳಲ್ಲಿನೂ ಬರುತ್ತೆ. ಲಕ್ಷ್ಮಿಗೇನು ನಾರಾಯಣನಿಗೆ ಎಷ್ಟು ಲಕ್ಷ್ಮಿ ಹೇಗೆ ತಿಳ್ಕೊಂಡಿದ್ದಾಳೆ ದೇವರನ್ನ, ಲಕ್ಷ್ಮಿ ಹೇಗೆ ತಿಳ್ಕೊಂಡಿದ್ದಾಳೆ ಅಂಬೋದನ್ನ ಈ ಪದ್ಯ ಹೇಳುತ್ತೆ. ಈ ಪದ್ಯ ಹೀಗಿದ್ದ, ವೇದ ತತಿಗಳ ಮಾನಿ ಲಕ್ಷ್ಮಿ ದರಾದರನ ಗುಣ ರೂಪ ಕ್ರಿಯೆಗಳ ಆದಿ ಮಧ್ಯಾಂತವನು ಕಾಣದೆ ಮನದಿ ಯೋಚಿಸುತ್ತ ಆದ ಪೆನೆ ಈತನಗೆ ಪತ್ನಿ ಕೃಪೋದಿಯು ಸ್ವೀಕರಿಸಿದನು ಲೋಕಾಧಿಪನು ಭಿಕ್ಷುಕನ ಮನೆಯೋ ತನವ ಕೊಂಬಂತೆ. ಅವಳು ಹೇಗೆ ಚಿಂತನೆ ಮಾಡ್ತಾಳಂದ್ರೆ ಫಸ್ಟ್ ಲಕ್ಷ್ಮಿ ಯಾರಂತ ಹೇಳ್ತಾಳೆ. ಲಕ್ಷ್ಮಿ ಯಾರು ಅಂದ್ರೆ ವೇದ ತತಿಗಳ ಮಾನಿ ಲಕ್ಷ್ಮಿ, ವೇದ ತತಿಗಳು ಅಂತ ಹೇಳ್ಬಿಡ್ತು. ವೇದ ತತಿಗಳು ಅಂದ್ರೆ ವೇದ ಸಮೂಹಗಳು ಅಂತ ಆಗ್ಬಿಡತ್ತೆ. ಸೊ ವೇದ ಸಮೂಹಗಳು ಅಂದ್ರೆ ಏನು? ವೇದ ಸಮೂಹಗಳು ಅಂದ್ರೆ ಇದು ಟೆಕ್ಸ್ಟ್ ಅಂತ ಇಲ್ಲ. ವೇದ ಅಂದ್ರೆ ವೇದ ಅಂತ ಹೇಳೋದು ಈ ವೇದ ವಿತ್ ವೇದ ಅಂದ್ರೆ ಜ್ಞಾನ ಅಂದ್ರೆ ಭಗವಂತನ ಜ್ಞಾನ. ಅದು ನೋಡ್ತಾ ಬಂದಿದ್ದೀವಿ ಭಗವಂತನ ಜ್ಞಾನ. ಆಮೇಲೆ ಯಾಕೆ ಭಗವಂತನ ಜ್ಞಾನ? ಭಗವಂತನ ಬಗ್ಗೆ ಜ್ಞಾನ, ಭಗವಂತ ಎಂತಾದ್ದವನು ಅಂಬೋ ಜ್ಞಾನ. ಆ ಜ್ಞಾನ ಅಂಬೋದು ಅನಾದಿ ಕಾಲದಿಂದ ಇದೆ. ಆ ಜ್ಞಾನ ಅವನ ಬಗ್ಗೆ ಜ್ಞಾನ ಕೊಡಬೇಕಂದ್ರೆ ಅದನ್ನ ಕೊಡುವವಳು ಲಕ್ಷ್ಮಿಯಾಗಿದ್ದಾಳೆ. ಸೊ ಅವಳು ಆ ಎಲ್ಲ ಅಂದ್ರೆ ಜ್ಞಾನ ಅಂತ ಬರುವಾಗ ಆ ಭಗವಂತನ ಹೇಳುವಂತ ಒಂದೊಂದು ಶಬ್ದಗಳು ಹೇಳ್ತಾರೆ. ಈವಾಗಿರುವಂತದ್ದು ಅದು ವೇದಗಳ ಬಗ್ಗೆ ಹೇಳುವಾಗ ವೇದಗಳು ಅನಂತ ಅಂತ ಹೇಳ್ತಾರೆ. ವೇದಗಳು ಯಾಕೆಂದ್ರೆ ಭಗವಂತನ ಗುಣಗಳನ್ನ ಹೇಳುವಂತದ್ದು ಅದು ಅನಂತ ಅನಂತಾವಯ ವೇದ. ಅದು ಆ ಸಂಖ್ಯೆಯಲ್ಲಿನೂ ಆಗಿದೆ ಅಂತ ಹೇಳ್ತಾರೆ. ಆ ವೇದಗಳಲ್ಲಿ ಈವಾಗಿರೋದು ಎಷ್ಟು, ಈವಾಗಿರೋದು ವೇದ ಅಕ್ಷರಗಳು ಎಷ್ಟು ಇದೆ ಅಂದ್ರೆ ಮಂತ್ರಗಳು ಎಷ್ಟು ಇದೆ ಅಂದ್ರೆ 10,000 ಈವಾಗಿರೋದು 10,552 ರುಕ್ಕುಗಳು ಇದೆ ಅಂದ್ರೆ ಅದು ದಟ್ ಈಸ್ ರುಕ್ಕುಗಳು ಇದೆ. ಮತ್ತು ಸೂಕ್ತಗಳು ಅಂತ ತಕೊಂಡ್ರೆ 1028 ಸೂಕ್ತಗಳು ಇದೆ ಅಂತ ಹೇಳ್ತಾರೆ. ಅಂದ್ರೆ ಋಕ್ಕಗಳು ಅಂದ್ರೆ ಇಟ್ಸ್ ವರ್ಸಸ್ ಅಂತ ಹೇಳ್ತೀವಿ, ಹಾಗೆ ಅದೇ ಹಿಮ್ಸ್ ಅಂತ ಹೇಳ್ತಾರಲ್ಲ ಹಾಗೆ ವರ್ಸಸ್ ಇರೋದು. ಸೂಕ್ತಗಳು ಅದು ಒಂದು ಕೆಲವು ಋಕ್ಕುಗಳು ಸೇರಿ ಬರೋದು ಸೂಕ್ತಗಳು ಅಂತ ಆಗತ್ತೆ. ಮತ್ತು ಅಕ್ಷರಗಳು ಟೋಟಲ್ ಎಷ್ಟು ಇದೆ ಅಂದ್ರೆ 432,000 ಅಕ್ಷರಗಳು ಟೋಟಲಿ ಇದೆ ಅಂತ ಹೇಳ್ತಾರೆ ಇವಾಗಿರೋದಲ್ಲಿ. ಸೊ ಇದು ಆಸ್ ಪರ್ ಚರಣವ್ಯೂಹ ಅಂತ ಶೌನಕರು ಮಾಡಿದ್ದ ಇದರಲ್ಲಿ ಇದನ್ನ ಕೊಟ್ಟಿದ್ದಾರೆ. ಸೊ ಇಷ್ಟು ಇರೋದಲ್ಲಿ ನಮಗೆ ಇವಾಗ ಉಪಲಬ್ಧವಾಗುವುದು ಇನ್ನೂ ಕಡಿಮೆನೆ ಇದೆ ಅಂತ ಹೇಳ್ತಾರೆ. ಅಲ್ಲಿ ಹೇಳುವಾಗ ತುಂಬಾ ಕಡಿಮೆಯಾಗಿದೆ ಅಂತ ಅಂದ್ರೆ ಚರಣವ್ಯೂಹದಲ್ಲಿ ಕೊಟ್ಟಿರುವಂತದ್ದು ಸಂಖ್ಯೆ ಬಂದು ಶಾಖ ವೇದಗಳಲ್ಲೂ ಫಸ್ಟ್ ಹೇಗಿತ್ತು ಅಂದ್ರೆ ಮೂಲ ವೇದ, ಅದು ಒಂದು ಕೃತಯುಗದಲ್ಲಿ ಮೂಲ ವೇದ ವೇದ ಅಂಬುದು ಒಂದೇ ಪೀಸ್ ತರ ಇತ್ತು, ಒಂದೇ ಆಗಿತ್ತು, ಎಲ್ಲವೂ ಇತ್ತು ಅಂತ. ಆಮೇಲೆ ಅದು ಮೂರು ಕವಲಗಳಾಯಿತು, ಅದನ್ನ ಬನ್ನಂಜಾಚಾರ್ಯ ಹೇಳ್ತಾರೆ. ಒಂದು ಒಂದು ಪದ್ಯ ರೂಪವಾಗಿದೆ, ಒಂದು ಗದ್ಯ ರೂಪವಾಗಿದೆ, ಒಂದು ಗಾನ ಸೇರಿಸಿ ಇರುವಂತ. ಸೊ ಹೌ ಯು ಡಿವೈಡ್ ಅಂಬುದು ಬೇಸ್ಡ್ ಆನ್ ದಟ್ ಇರುತ್ತೆ. ಸೊ ಈ ವೇದಗಳಲ್ಲಿ ಇರುವಂತ ಆ ಒಂದು ಸಂಹಿತ ಪೋರ್ಷನ್ ಅದು ಎಷ್ಟು ಅದಲ್ಲಿ ಬ್ರಾಂಚಸ್ ಆಗಿದೆ. ಈ ವೇದಗಳು ವೇದಗಳು ಮೂಲ ವೇದವಾಗಿರೋದು ಆ ಒಂದು ತ್ರೇತಾಯುಗದಲ್ಲಿ ಮೂರು ಕವಲಾಯಿತು. ಆಮೇಲೆ ಅದೇ ಫರ್ದರ್ ಆ ಕಾಲಕ್ರಮೇಣ ಅದನ್ನ ಜೀರ್ಣ ಮಾಡುವಂತ ಶಕ್ತಿ ಮನುಷ್ಯನಿಗೆ, ಆಯುಷ್ಯ ಆಗಲಿ ಅದನ್ನ ಜೀರ್ಣ ಮಾಡುವ ಶಕ್ತಿಯು ಕಡಿಮೆ ಆಗ್ತಾ ಬಂತು. ಅದಕ್ಕೆ ತಕ್ಕಂತೆ ಕೆಲವುದೇ ಸಿಕ್ಕಿತ್ತು. ಕೆಲವಲ್ಲಿ ಅದು ಶಾಖಾ ವೇದ ಅಂತಾಯ್ತು. ಒಂದು ಗಿಡ ಅಂತ ತಕೊಂಡ್ರೆ ಅಲ್ಲಿ ಇರುವಂತ ಗಿಡ ಒಂದು ಪೂರ್ತಿಯಾಗಿ ಒಂದು ಮೂಲ ವೇದ ಅಂತ ತಕೊಂಡ್ರೆ ಆಮೇಲೆ ಬ್ರಾಂಚಸ್ ಆಗತ್ತೆ. ಬ್ರಾಂಚಸ್ ಇಂದ ಇನ್ನು ಚಿಕ್ಕ 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 ಬ್ರಾಂಚಸ್ ಆಗುತ್ತೆ. ಹಾಗೆ ಅದಕ್ಕೆ ಶಾಖಾ ವೇದ ಅಂತ ಕರೀತಾರೆ. ಇವಾಗಿರೋದು ಶಾಖೆಗಳೇ, ವೇದ ಶಾಖೆಗಳು ಇರುತ್ತೆ, ಅದಲ್ಲಿ ಉಪಶಾಖೆಗಳು ಇರುತ್ತೆ. ಅದು ಎಷ್ಟು ಅಂತ ಹೇಳುವಾಗ ಹೇಳ್ತಾರೆ 1137 ಶಾಖೆಗಳು ಅಂತ ಹೇಳಿದ್ದಾರೆ ದ್ವಾಪರ ಯುಗದಲ್ಲಿ. ಅದು ಇವಾಗ ಕಡಿಮೆಯಾಗಿ ಇವಾಗಿರೋದು ಇನ್ನೂ ಒಂದು, ಇವಾಗ ಟೋಟಲಿ ವಾಟ್ ವಿ ಹ್ಯಾವ್ ಇಸ್ ಓನ್ಲಿ 11 ಇವಾಗ ಬಳಕೆಯಲ್ಲಿ ಇದೆ. ಅಂದ್ರೆ ಋಗ್ವೇದದಲ್ಲಿ ಅದು ಋಕ್ ಶಾಖೆ ಅಂತ ಹೇಳ್ಬೇಕು. ಋಕ್ ಶಾಖೆದಲ್ಲಿ ಭಾಷ್ಕಲ ಮತ್ತು ಶಾಕಲ ಎರಡೇ ಇದೆ. ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತಿದೆ. ಶುಕ್ಲ ಯಜುರ್ವೇದದಲ್ಲಿ ಕಣ್ವ ಮಧ್ಯಾಧೀನ ಅಂತ ಎರಡಿದೆ. ಕೃಷ್ಣ ಯಜುರ್ವೇದದಲ್ಲಿ ಪಾಪ್ಯುಲರ್ ಆಗಿರುವಂತದ್ದು ತೈತ್ತಿರಿಯ ಇದೆ, ಮೈತ್ರಾಯಣ ಇದೆ, ಕಾಟಕ, ಇದು ಮೂರಿದೆ. ಸಾಮವೇದದಲ್ಲಿ ಮೂರೇ ಗಾನ, ಸಾಮವೇದ ಅಂಬುದು ಗಾನ ಪದ್ಧತಿ, ಅದಕ್ಕೆ ಧ್ವನಿ ಸೇರಿಸಿ ಹೇಳುವಂತ, ಇದಕ್ಕೆ ಮೂರೇ ಗಾನ ಪದ್ಧತಿಗಳು. ಒಂದು ಕಾಲದಲ್ಲಿ 100 ಅಂತ ಹೇಳ್ತಾರೆ, 100,000 ಇತ್ತು ಅಂತ, 1,000 ಇತ್ತು ಅಂತ ಹೇಳ್ತಾರೆ. ಇವಾಗಿರೋದು ಮೂರೇ ಇದೆ ಅಂತ ಹೇಳ್ತಾರೆ. ಕೌತುಮ, ರಾಣನೀಯ, ಜೈಮಿನಿ ಅಂತ ಮೂರೇ ಇದೆ. ಅಥರ್ವ ತಕೊಂಡಾಗ ಅದಕ್ಕೆ ಒಂದೇ ಒಂದು. ಸೊ ಟೋಟಲಿ ಇವಾಗಿರೋದು 11 ಇರತ್ತೆ. ಔಟ್ ಆಫ್ ಎಷ್ಟು? ಔಟ್ ಆಫ್ ಒರಿಜಿನಲ್ ಆಗಿ ದ್ವಾಪರ ಯುಗದಲ್ಲಿ ಇರುವಂತ ಶಾಖೆಗಳು 1137 ಬಂದು ಸಾಮವೇದದಲ್ಲಿ ಇತ್ತು. ಯಜುರ್ವೇದದಲ್ಲಿ 101 ಇತ್ತು. ಆಮೇಲೆ ಋಗ್ವೇದದಲ್ಲಿ 24 ಇತ್ತು. ಅಥರ್ವದಲ್ಲಿ 12 ಇತ್ತು. ಅದು ಎಲ್ಲ ರೆಡ್ಯೂಸ್ ಆಗಿ ಇವಾಗಿರೋದು 11 ಇದೆ. ಸೊ ಇಷ್ಟು ಇದೇ ಓಷನ್ ತರ ನಮಗೆ ಅನ್ಸುತ್ತೆ. ಸೊ ಇಷ್ಟು ಇದು ಇರುವಂತ ಸಿಕ್ಕಿದ ಟೆಕ್ಸ್ಟ್ ಮೂಲ ವೇದ ತಕೊಂಡ್ರೆ ಅದು ಎಷ್ಟು ಅಕ್ಷರಗಳು, ಎಷ್ಟು ಧ್ವನಿಗಳು, ಅದು ಒಂದೊಂದು ದೇವರನ್ನ ವರ್ಣನೆ ಮಾಡೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಅಜ, ಆನಂದ, ಇಂದ್ರ, ಈಶಾಗೆ ಕರೆಸ್ಪಾಂಡಿಂಗ್ ಆಗಿ ಅನಂತ, ಪ್ರಕೃತಿ. ಸೊ ಹೀಗೆ ಒಂದೊಂದು ಲಕ್ಷ್ಮಿ ರೂಪಗಳು ಇದ್ದಾಳೆ. ಅವಳು ಇದ್ದು ಆ ವೇದದ ಜ್ಞಾನವನ್ನ ಕೊಡ್ಲಕ್ಕಿದ್ದಾಳೆ. ಆ ವೇದನ್ನ ತಿಳ್ಕೊಂಡಿದ್ದಾರೆ, ಆ ವೇದ ಜ್ಞಾನವನ್ನ ಕೊಡ್ತಾರೆ. ಅದಕ್ಕೆ ವೇದ ತತಿಗಳು ಇಷ್ಟು ಎಕ್ಸ್ಪ್ಲನೇಷನ್. ಯಾಕೆ ಅಂದ್ರೆ ಈವಾಗಿರೋದೇ ಎಷ್ಟು ವೇದದ ಅಕ್ಷರಗಳಾಗಲಿ ಆ ಸೂಕ್ತಗಳಾಗಲಿ ಎಷ್ಟು ಇದೆ ಎಂಬುದು ಒಂದು ಕಲ್ಪನೆ ಕೊಡ್ಲಕ್ಕೆ, ಅದು ಮೂಲಕವಾಗಿರುವಂತ ಜ್ಞಾನ, ಅದು ಎಲ್ಲವೂ ಭಗವಂತನ ವಿಷಯವೇ ಆಗಿದೆ. ಆ ವಿಷಯಗಳನ್ನ ಅವಳು ತಿಳ್ಕೊಂಡಿದ್ದ, ಜ್ಞಾನವನ್ನ ಕೊಡ್ತಾ ಇದ್ದಾಳಂದ್ರೆ ಅವಳಿಗೆ ಅದು ತಿಳಿದಿದೆ, ತಿಳಿದದನ್ನ ಅವಳು ಕೊಡ್ತಾ ಇದ್ದಾಳೆ. ಸೊ ಆ ವೇದ ತತಿಗಳ ಮಾನಿ ಅವಳೇ ಅಭಿಮಾನಿಯಾಗಿ, ಆ ವೇದಗಳಿಗೆ ಅಭಿಮಾನಿಯಾಗಿ ಆ ಪ್ರಳಯ ಕಾಲದಲ್ಲಿನೂ ಆ ವೇದಗಳನ್ನ ಅವಳು ನಿರಂತರವಾಗ ದೇವರ ಕಂಠದಿಂದ ಅದು ಬರ್ತಾ ಇರತ್ತ. ಇವಳು ಅವನ ವೇದ ಅಭಿಮಾನಿಯಾದಂತ ಇವಳು ಆ ಭಗವಂತನನ್ನ ಸ್ತೋತ್ರ ಮಾಡುತ್ತಾ ಗುಣಗಳನ್ನ ಚಿಂತನೆ ಮಾಡುತ್ತಾಳೆ ಇರ್ತಾಳಂತ. ಸೊ ವೇದ ತತಿಗಳ ಮಾನಿ ಲಕ್ಷ್ಮಿ ಅಂತ ಲಕ್ಷ್ಮಿಯ ಆ ಮಹತ್ವವನ್ನ ಹಿಂದಿನ ಶ್ಲೋಕ ಮತ್ತು ಈ ಶ್ಲೋಕದಲ್ಲಿನು ಹೇಳಿ ಅದು ಯಾಕೆ ಹೇಳ್ತಾರಂದ್ರೆ ಅದು ಜೊತೆಯಲ್ಲಿ ಭಗವಂತನನ್ನ ಕಂಪ್ಯಾರಿಸನ್ ಮಾಡ್ಲಿಕ್ಕೆ, ಭಗವಂತ ಎಷ್ಟು ದೊಡ್ಡ ತತ್ವ ಅಂತ. ಅವಳು ಏನ್ ಮಾಡ್ತಾಳೆ, ವೇದ ಏನ್ ತಿಳ್ಕೊಂಡಿದ್ದಾಳೆ, ಏನ್ ತಿಳ್ಕೊಂಡಿದ್ದಾಳೆ ಅವಳು ಅಂದ್ರೆ ಅಲ್ಲಿ ಹೇಳ್ತಾರ, ವೇದ ತತಿಗಳ ಮಾನಿ ಲಕ್ಷ್ಮಿ ಧರಾಧರನ ಗುಣ. ಧರಾಧರ ಅಂಬೋದಕ್ಕೆ ಎರಡರ್ಥ ಹೇಳ್ತಾರ. ಒಂದು ಏನು ಅಂದ್ರೆ ಧರ ಲಕ್ಷ್ಮಿ ರೂಪ ಒಂದು, ಶ್ರೀರೂಪ ಒಂದು, ಭೂರೂಪ ಒಂದು ಅಂತ ತಕೊಂಡು ನೋಡ್ಬೋದು. ವೇದಕ್ಕೆ ಅಭಿಮಾನಿಯಾದಂತ ಲಕ್ಷ್ಮಿ, ಆ ವೇದದಿಂದ ಮಾಡುವಂತ ಕ್ರಿಯೆಗಳು, ಅದಕ್ಕೆ ಭೂರೂಪ ಅಂತ. ಹಾಗೆ ನಾವು ತಗೋಬೋದು ಜ್ಞಾನ ಕ್ರಿಯಾ ಅಂತ. ಹಾಗೆ ಜ್ಞಾನವನ್ನು ಕೊಟ್ಟು ಕ್ರಿಯೆಯನ್ನು ಅವಳೇ ಮಾಡಿಸ್ತಾಳೆ ಅಂಬೋದಕ್ಕೆ ಜ್ಞಾನ ಕ್ರಿಯಾ ಅಂತ ತಕೊಳ್ಳೋದಾದರೆ ವೇದಗಳಿಗೆ ವೇದ ಅಂಬುದು ಜ್ಞಾನ, ಭಗವತ್ ವಿಷಯಕವಾಗಿ ಜ್ಞಾನ. ಭಗವಂತನ ಇಲ್ಲದ ಠಾವೇ ಇಲ್ಲ, ಭಗವಂತನ ಬಿಟ್ಟು ಬೇರೆ ಏನೂ ಇಲ್ಲ, ಅದಕ್ಕೆ ಭಗವತ್ ಪರವಾದ ಜ್ಞಾನ ಅಂತ ಹೇಳ್ತೀವಿ. ಭಗವಂತನ ತಿಳ್ಕೊಂಡಾಗ ಒಂದೊಂದು ವಸ್ತುವಲ್ಲಿನ ಭಗವಂತನನ್ನ ತಿಳ್ಕೊಂಡಿದ್ದಾಗ ಅವನು ಪ್ರಧಾನ ಅಂತ ಹೇಳ್ತಾರೆ. ಪ್ರಧಾನವನ್ನ ತಿಳ್ಕೊಂಡಾಗ ಅಪ್ರಧಾನವನ್ನ ನಾವು ವಿ ಕ್ಯಾನ್ ಈಸಿಲಿ ಫಿಗರ್ ಇಟ್ ಔಟ್ ಅಂತ. ಹೇಗೆ ಅಂದ್ರೆ ಒಂದು ಮಣ್ಣು, ಮಣ್ಣಿನ ಪಾರ್ಟಿಕಲ್ಸ್ ಇಂದ ಮಡಿಕೆ ಆಗಿದೆ ಅಂತ ಅನ್ಕೊಳ್ಳಿ. ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್, ಡಿಫ್ರೆಂಟ್ ಡಿಫ್ರೆಂಟ್ ಮಡಿಕೆ ಇದ್ರೆ ಇದು ಮಣ್ಣಿನಿಂದ ಆಯ್ತು. ಮಣ್ಣಿನ ಪ್ರಾಪರ್ಟೀಸ್ ತಿಳ್ಕೊಂಡ್ರೆ ಎಲ್ಲ ಮಡಿಕೆಗಳು ಹೇಗೆ ಏನು ಅರ್ಥ ಆಗ್ಬಿಡುತ್ತೆ. ಸೊ ಪ್ರಧಾನವನ್ನ ತಿಳ್ಕೊಂಡ್ರೆ ಅಪ್ರಧಾನ ತಾನೇ ಗೊತ್ತಾಗತ್ತೆ ಅಂತ ಅದಕ್ಕೆ ಹೇಳ್ತಾರೆ. ಸೊ ವೇದ ಆ ಜ್ಞಾನ ಧರಾ ಅಂದ್ರ ಧರಾದೇವಿ, ಆ ಧರಾದೇವಿಯಿಂದ ಅಭಿಮಾನಿ, ವೇದ ಜ್ಞಾನಕ್ಕೆ ಅಭಿಮಾನಿ. ಆಮೇಲೆ ಧರಾ ಅಂದ್ರೆ ಆ ಜಡ ಪ್ರಕೃತಿ, ಆ ಪ್ರಕೃತಿಯಿಂದಲೇ ಸೃಷ್ಟಿ ಎಲ್ಲವೂ ದೇವರು ಮಾಡ್ತಾನೆ. ಸೊ ಆ ಪ್ರಕೃತಿ ಅಂದ್ರೆ ನಮ್ಗೆ ಇಲ್ಲಿ ಅನ್ವಯ ಆಗೋದು ನಮ್ಮ ದೇಹವೇ ತಕೋಬಹುದು, ಬ್ರಹ್ಮಾಂಡ ಮಾತ್ರ ಇಲ್ಲ. ಈ ಪಿಂಡಾಂಡ ಅಂತ ತಕೊಂಡ್ರು ನಮ್ಮ ನಮ್ಮ ಲೆವೆಲ್ಲಿ ಪಿಂಡಾಂಡ, ಈ ಪಿಂಡಾಂಡ ಮಣ್ಣಿನಿಂದ ಆದದ್ದೇ ಆಗತ್ತೆ ನಮ್ಗೆ. ಸೊ ಆ ಒಂದು ಜಡ ಪ್ರಕೃತಿಯಿಂದಲೇ ಎಲ್ಲವೂ ನಮ್ಗೆ ಆಗಿದೆ. ಆ ಜಡ ಪ್ರಕೃತಿ, ಆ ಅಭಿಮನ್ಯವಾದಂತ ಈ ದೇಹ, ದೇಹದಲ್ಲಿ ನಮ್ಗೆ ಕೊಡುವಂತ ಆ ಜ್ಞಾನ, ಜ್ಞಾನ ಅಂಬುದು ಚೇತನ ಧರ್ಮ ಆಗ್ಬಿಡತ್ತೆ, ಜಡದ ಧರ್ಮ ಅಲ್ಲ. ಸೊ ಅದು ಹಾಗೆ ಇಟ್ಕೊಳ್ಳೋದು. ಸೊ ನಮ್ಮ ದೇಹದಲ್ಲಿ ಇರುವಂತಹ ಜಡ ಪ್ರಕೃತಿಯಿಂದ ನಿರ್ಮಿತವಾದ ನಮ್ಮ ದೇಹ, ಅದಲ್ಲಿ ಆ ಚೈತನ್ಯ, ಆ ಒಂದು ಆ ಜ್ಞಾನ. ಸೊ ಇದಕ್ಕೆ ಅಭಿಮಾನಿಯಾಗಿ ನಮ್ಮೊಳಗೆ ಇದ್ದಾಳೆ. ಹೊರಗೆ ನಾವು ಹೊರಗೆ ಈ 14 ಲೋಕಗಳನ್ನು ಹೊತ್ತುಕೊಂಡಿದ್ದಾಳೆ. 14 ಲೋಕಗಳನ್ನು, ಆ 14 ಲೋಕಗಳಲ್ಲಿ ಆ ಒಂದು ಹರಡಿ ಇರುವಂತ ಆ ಲಕ್ಷ್ಮೀ ಧರಾದೇವಿ, ಭೂದೇವಿಯ ಆ ಒಂದು ರೂಪ, ಆ ಭೂರೂಪದಿಂದ ಅವಳು ಅಭಿಮನ್ಯವಾಗಿ ಅಲ್ಲಿ ಇರುವಂತದ್ದು. ಅಲ್ಲಿ ಇರುವಂತ ಅನೇಕ ಲೋಕಗಳು, 14 ಲೋಕಗಳು ನಾವು ನೋಡ್ತಾ ಬಂದಿದ್ದೀವಿ. 14 ಲೋಕಗಳು ಇರುವಂತ ಜ್ಞಾನ ಅಂದ್ರೆ ದೇವತೆಗಳಿಗೇನು ಇಲ್ಲಿ ಬಂದ್ಬಿಡ್ತಾರೆ, ನಮ್ಮ ದೇಹದಲ್ಲಿನೂ ಇದ್ದಾರೆ. ಹೊರಗೆ ಇರುವಂತ ಈ ದೇವತೆಗಳು, ಈ ದೇವತೆಗಳು ಅವಳೇ ಕರುಣಿಸಬೇಕು, ಜ್ಞಾನವನ್ನ ಅವಳೇ ಕರುಣಿಸಬೇಕು. ಸೊ ಅದನ್ನ ತಗೊಳ್ಳೋದು. ಸೊ ಹೀಗೆ ಅಂದ್ರೆ ಇಟ್ ಎನ್ಕಂಪಾಸಸ್ ಎವ್ರಿಥಿಂಗ್. ಅವಳು ಇಲ್ಲದ ಠಾವ್ ಇಲ್ಲ, ಅವಳು ಇರೋದು ಅಂತ ಮಾತ್ರ ಇಲ್ಲ, ಇದ್ದು ಇರಬೇಕು ಬರಬೇಕು ಅವ ಅಂತ ನಾವು ಹೇಳುವಾಗ ಅವಳು ಇರೋದು ಯಾತಕ್ಕೆ ಅಂದ್ರೆ ಆ ಒಂದು ಕಾರ್ಯವನ್ನ ನಡೆಸಲಿಕ್ಕೆ ಅವಳು ಇದ್ದಾಳೆ. ಸೊ ಅದಕ್ಕೆ ಕಾರ್ಯ, ಕಾರ್ಯ ಬರಬೇಕು ಅಂದ್ರೆ ಅದಕ್ಕೆ ಜ್ಞಾನ ಬರಬೇಕು. ಸೊ ಹೀಗೆ ಎರಡು ರೂಪಗಳನ್ನ ಮುಖ್ಯವಾಗಿ ಇಟ್ಟುಕೊಂಡಿದ್ದಾರೆ ಅಂತ ನೋಡೋದು ಒಂದು ಮುಖ. ಇನ್ನೊಂದು ಮುಖ ಏನ್ ಹೇಳ್ತಾರಂದ್ರೆ, ಜಸ್ಟ್ ಸಿಂಪಲ್ ಆಗಿ ಫಸ್ಟ್ ಲೈನ್ ತಗೊಳ್ಳೋದು, ವೇದ ತತಿಗಳ ಮಾನಿ ಲಕ್ಷ್ಮಿ. ಜ್ಞಾನಕ್ಕೆ, ಭಗವಂತನ ಬಗ್ಗೆ ನಮ್ಗೆ ಜ್ಞಾನ ಸಿಕ್ಕಬೇಕು. ಯಾಕೆ ಇಷ್ಟು ಅಂದ್ರೆ ಜ್ಞಾನೇನೆಯೋ ಪರಂಪದಂ ಅಂತ. ಈ ಜ್ಞಾನದಿಂದಲೇ ನಮ್ಗೆ ಮೋಕ್ಷ ಸಿಕ್ಕಬೇಕು. ವಿತೌಟ್ ಜ್ಞಾನ ನೋ ಮೋಕ್ಷ. ಮೆಥಡಾಲಜಿ ಮೇ ಬಿ ಡಿಫ್ರೆಂಟ್, ಬಟ್ ಜ್ಞಾನ ಅಂಬೋದು ಬೇಕಾದ್ದು. ಸೊ ನಮ್ಗೆ ಬೇಕಾದ ಏನು ಜ್ಞಾನ, ಆನಂದನು ಹೇಳಲ್ಲ ಇದು. ಯಾಕೆಂದ್ರೆ ಜ್ಞಾನದ ಹಿಂದೆ ಆನಂದ ಇದ್ದೇ ಇರುತ್ತೆ. ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಆನಂದ ಇದ್ದೇ ಇರುತ್ತೆ ಅಂಬೋದು. ಎಲ್ಲಿ ಅಜ್ಞಾನ ಇರುತ್ತೋ ಅಲ್ಲಿ ಒಂದು ದುಃಖ ಇರುತ್ತೆ. ಸೊ ಜ್ಞಾನವನ್ನ ಇಟ್ಟುಕೊಂಡಿದ್ದಾರೆ. ಸೊ ವೇದತದಿಗಳ ಮಾನೆ ಲಕ್ಷ್ಮಿ ಅದಾಯ್ತು. ಆಮೇಲೆ ಧರಾಧರ ಅಂತ ಹೇಳ, ಧರಾಧರನ ಧರ ಅಂತ ಹೇಳುವಾಗ ಭೂಮಿ ಅಂತ ತಕೊಂಡಾಗ ಇಲ್ಲಿ ಧರಾಧರನ ಗುಣ ಅಂತ ಹೇಳುವಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಹಿಂದೆ ನಮ್ಗೆ ಬಂದಿದೆ ನೋಡಿ ಏನು ನಾಡಿಗಳಲ್ಲಿ ಇರುವಂತಹ ರೂಪಗಳು. ಅಲ್ಲಿ ಹಾಗೆ ಪದ್ಮನಾಭನನ್ನ ಅಲ್ಲಿ 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 ಹೇಳುವಾಗ ನಾವು ನೋಡ್ತಾ ಬಂದೀವಿ. ಅದು ಏನು ಯಾವ ವರ್ಷದ್ದು, 19th ವರ್ಷ ನೋಡುವಾಗ ಪದ್ಮನಾಭನು ಕೇಶವಾದಿ ದ್ವಿಸಹ ರೂಪದ ಲಿಪ್ಪನು ಅಂತ ಅಲ್ಲಿ ಹೇಳಿದ್ದಾರೆ. ಸೊ ಅದು ಹೇಳುವಾಗ ಈ ನಾಡಿಗತ ರೂಪಗಳು, ನಾಡಿಗತ ರೂಪಗಳು ಪದ್ಮನಾಭ ಅಂತ ಒಂದು ತಗೊಳ್ತಾರೆ. ಯಾಕೆ ಪದ್ಮನಾಭ ತಗೊಂಡಿದ್ದಾರೆ ಅದಂಗೆ ಅಂದ್ರೆ, ಈ ಪದ್ಮನಾಭ ರೂಪ ಅಂಬುದು ನಾಟ್ ಜಸ್ಟ್ ಈ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಪದ್ಮನಾಭನಾಗ ಅವನು ಮಲ್ಕೊಂಡಿದ್ದಾನೆ, ಅಲ್ಲಿಂದ ಸೃಷ್ಟಿ ಆದದ್ದು ಒಂದಾದ್ರೆ, ಮೋಕ್ಷದಲ್ಲಿ ಹೇಳುವಾಗ ನಾವು ನೋಡ್ತಾ ಬಂದಿದ್ದೀವಿ ವಾಸುದೇವ ರೂಪ, ತುರಿಯ ವಾಸುದೇವ ರೂಪ ಮೋಕ್ಷದಲ್ಲಿ ನೋಡುವಂತ ರೂಪ, ಅದಕ್ಕೆ ಪರವಾಸುದೇವ ಅಂತಾನೆ ಹೆಸರು. ವಾಸುದೇವ ರೂಪ ಅಂತ ಅಲ್ಲಿ ಹೇಳುವಾಗ ಶ್ವೇತದ್ವೀಪದಲ್ಲಿ ಇರುವಂತ ವಾಸುದೇವ ಅಂತ ಹೇಳುವಾಗ ಶ್ವೇತದ್ವೀಪದಲ್ಲಿ ವಾಸುದೇವನನ್ನು ಮಾತ್ರ ಹೇಳಲ್ಲ, ಶ್ವೇತದ್ವೀಪದಲ್ಲಿ ನಾರಾಯಣನ ಹೇಳಿ ಅಲ್ಲಿ ಪದ್ಮನಾಭ ಅಂತನೂ ಅಲ್ಲಿ ಹೇಳ್ತಾರೆ. ಸೊ ಆದಿ ನಾವು ಹೋಗಿ ಸೇರಬೇಕಾದ, ಸೊ ಹೋಗಿ ಸೇರಬೇಕು ಅಂದ್ರೆ ಏನೋ ಟ್ರಾವೆಲ್ ಮಾಡೋದಿಲ್ಲ, ಪಡೆಯುವಂತ ರೂಪ ಅಂತ ತಗೊಳ್ಳಿ, ಅದು ನಮ್ಗೆ ಪದ್ಮನಾಭ ಬರುತ್ತೆ. ಸೊ ಅದಕ್ಕೆ ಹೋಗಿ ಅಂದ್ರೆ ಅಪ್ಪರ್ ವರ್ಲ್ಡ್ ಅಂದ್ರೆ ಮೇಲೆ ಮೇಲೆ ಹೋಗೋದು ಅಂತ ಅರ್ಥ ಇಲ್ಲ. ಹೈಯರ್ ಥಾಟ್, ಉತ್ಕೃಷ್ಟತೆಯನ್ನ ನಮ್ಮಲ್ಲಿ ಇರುವಂತಹ ಸಾತ್ವಿಕ ನೇಚರ್, ಆ ಉತ್ಕೃಷ್ಟತೆಯನ್ನ ಪಡಿಬೇಕು. ಅದಕ್ಕೆ ಅಲ್ಲಿ ನಮ್ಗೆ ಇದು ನೋಡ್ತಾ ಬಂದೀವಿ ಇಲ್ಲಿ ಎಲ್ಲಿ ಅಂದ್ರೆ ಭೋಜನ ವಿಭಾಗ ಸಂಧಿ ಮತ್ತು ಇತರ ಇದರಲ್ಲಿ ನೋಡುವಾಗಲೂ ಅಲ್ಲಿ ಏನ್ ಹೇಳ್ತಾರಂದ್ರೆ ಕ್ರೋಡ 72,000 ನಾಡಿ ಗತ ದೇವತೆಗಳ ಒಳಗಿದ್ದು ಕ್ರೋಡ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನೇ ಇಲ್ಲಿ ಇಟ್ಟುಕೊಳ್ಳೋದು ಹಾಗೆ ಧರಾಧರ ಅಂತ ಹೇಳ ಧರಾಧರನ ಧರಾದೇವಿ ಅಂತ ಲಕ್ಷ್ಮೀ ದೇವಿ ಭೂದೇವಿ ಭೂದೇವಿಯನ್ನ ಧಾರಣೆ ಮಾಡಿರುವಂತ ರೂಪ ಅಂತ ಭೂದೇವಿಯ ಧಾರಣೆ ಅದನ್ನ ವಾಸನ ಕೊಡುವಾಗಲೂ ಚಿಂತನೆ ಮಾಡ್ತೀವಿ ಅದು ಏನು ಅಂದ್ರೆ ವರಾಹ ರೂಪ ಆಗ್ಬಿಡತ್ತೆ. ಸೊ ಇದು ವರಾಹನ ಚಿಂತನೆ ಅಲ್ಲಿ ನಾಡಿ ಬಂದಿದ್ದಕ್ಕೋಸ್ಕರ ನಾಡಿಯಲ್ಲಿ ಇರುವಂತ ವರಾಹ ಯಾಕೆ ಅದು ಸಿಗ್ನಿಫಿಕೆನ್ಸ್ ಇಲ್ಲಿ ಏನು ವರಾಹನ ಸಿಗ್ನಿಫಿಕೆನ್ಸ್ ಅಲ್ಲಿ ಪದ್ಮನಾಭ ಹೇಳಿದ್ರೆ ಇಲ್ಲಿ ವರಾಹ ಅಂತಾರೆ ವರಾಹನ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ನಮಗೆ ಬೇಕಾದ ವೇದಗಳ ವೇದ ತದಿಗಳ ವಾಣಿ ಲಕ್ಷ್ಮಿ ಇದ್ದಾಳೆ ಇದ್ದಾಳೆ ಅವಳು ಇದ್ದು ಏನು ಮಾಡಬೇಕು ಅಂದ್ರೆ ನಮ್ಮ ನಮ್ಮ ಜ್ಞಾನವನ್ನ ಸಾತ್ವಿಕ ಜ್ಞಾನ ಮೇಲೆ ಬರಬೇಕು ಈ ಆಕರ್ಷಣ ಈ ಸಂಸಾರದ ಆಕರ್ಷಣ ಕೆಳಗೆ 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 ಎಳೆಯುವಾಗ ಅದಕ್ಕೆ ಕೌಂಟರ್ ಆಗ ಮೇಲಕ್ಕೆ ಬರಬೇಕು ಹಾಗೆ ಈ ಪ್ರಕೃತಿಯಿಂದ ನಿರ್ಮಿತವಾದ ದೇಹ ಆ ಪ್ರಾಕೃತ ವಿಷಯದಲ್ಲಿಯೇ ಹೋಗುವಂತ ಮನಸ್ಸು ಎಲ್ಲವೂ ಇದೆ ಎಲ್ಲ ಪ್ರಾಕೃತ ಅದರಿಂದ ಆ ಪ್ರಕೃತಿ ಆ ಭೂಮಿಯೇ ಕುಸಿದು ಹೋದಾಗ ಅವಳನ್ನೇ ಎತ್ತು ಆ ದೇವಿಯನ್ನ ಎತ್ತು ಹಿಡಿದಿದ್ದ ಭೂವರ ಆರೂಪ ಈ ಭೂವರಾಹ ರೂಪವನ್ನ ಇಟ್ಟುಕೊಳ್ಳಿ ಬಿಕಾಸ್ ಇದು ಉಪಾಸನಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ಹೀಗೂ ನಾವು ತಕೋಬಹುದು. ಸೊ ವೇದದ ಜ್ಞಾನ ಬರಬೇಕಂದ್ರೆ ಅದು ಲಕ್ಷ್ಮಿ ಕೊಟ್ರನು ಅದನ್ನ ಕೊಡಬೇಕಂದ್ರೂ ನಮ್ಮ ಈ ಸಂಸಾರದಲ್ಲಿ ನಮ್ಗೆ ಆ ಜ್ಞಾನ ಭಗವಂತನ ವಿಷಯಕ್ಕೆ ಜ್ಞಾನ ಬರುವಾಗ ಏನೋ ದೇವರು ಇದ್ದಾನೆ ಅವನು ಕೊಡ್ತಾನೆ ವೈಕುಂಠದಲ್ಲಿ ಇದ್ದಾರೆ ಹೀಗಿಲ್ಲ ಅವನ ಮಹತ್ವ ಉತ್ಕೃಷ್ಟತ್ವವನ್ನು ತಿಳ್ಕೊಳ್ಳುವ ರೀತಿಯಿಂದ ಸರಿಯಾಗಿ ಅದು ಬರ್ಬೇಕು. ಅದಕ್ಕೆ ಈ ಒಂದು ಉಪಾಸನೆ ಧರಾದೇವಿಯನ್ನ ಧಾರಣೆ ಮಾಡಿರುವನು ಅಂತ ಹಾಗೆ. ಸೊ ಧರಾದೇವಿಯನ್ನೇ ಧಾರಣೆ ಮಾಡಿದ್ದಾನೆ ಅಂದ್ರೆ ಅವನು ಎಷ್ಟು ದೊಡ್ಡ ವರಾಹ ರೂಪ ನೋಡೋವಾಗದು ಗೊತ್ತಾಗತ್ತೆ. ದೊಡ್ಡ ವರಾಹ ಅವನ ಆ ಇದಲ್ಲಿ ಒಂದು ನೋಟ್ ಅಂತ ಹೇಳ್ತೀವಲ್ಲ ತುದಿಯಲ್ಲಿ ಆ ಒಂದು ಲಕ್ಷ್ಮಿ ಭೂಮಂಡಲ ಅದಲ್ಲಿ ಅದು ಅದಕ್ಕೆ ಅಭಿಮನ್ಯವಾದಂತ ಧರಾದೇವಿ ಅಂತ ಹಾಗೆ ಚಿಂತನೆ ಮಾಡ್ತೀವಿ ನಾವು. ಸೊ ಹಾಗೆ ಅವನ ಹಾಗೇನೆ ನಮ್ಮನ್ನ ಎತ್ತಬೇಕು ಎಂಬುದಲ್ಲಿ ಧರಾಧರನ ಏನ್ ಚಿಂತನೆ ಮಾಡಬೇಕು ವೇದ ತತಿಗಳ ಮಾನಿ ಲಕ್ಷ್ಮಿ ಧರಾಧರನ ಅವಳು ಚಿಂತನೆ ಮಾಡ್ತಾ ಇದ್ದಾಳ ಅಂತ ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಳೋದು ಏನು ಅವನ ಗುಣಗಳನ್ನ ಮತ್ತು ರೂಪವನ್ನ ಕ್ರಿಯೆಗಳ ಏಕಕಾಲದಲ್ಲಿ ಅವಳು ಚಿಂತನೆ ಮಾಡ್ತಾಳೆ. ಅವನ ಗುಣಗಳು ಎಷ್ಟಿರತ್ತೆ ಅಂತ ಇಲ್ಲಿ ಹೇಳುವಾಗೆ ಗುಣ ಅಂದ್ರೆ ಏನೋ ಒಂದು ಕ್ವಾಲಿಟೀಸ್ ಅಂತ ಅದು ಅರ್ಥ ಆಗೋದಿಲ್ಲ. ಗುಣ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ಉತ್ಕೃಷ್ಟ ಪ್ರಯೋಜಕೋ ಧರ್ಮ ಉತ್ಕೃಷ್ಟವನ್ನ ಹೊಂದುವಂತ ಉತ್ಕೃಷ್ಟದ ಪ್ರಯೋಜನವನ್ನ ಹೊಂದುವಂತ ಧರ್ಮಗಳು ಏನಿದೆಯೋ ಅವನಲ್ಲಿ ಇರುವಂತ ಆ ಧರ್ಮಗಳು ಅದನ್ನ ಗುಣ ಇಟ್ ಇಸ್ ನಾನ್ ಡಿಫರೆಂಟ್ ಫ್ರಮ್ ಹಿಮ್. ಸೊ ಆ ಒಂದು ಗುಣಗಳನ್ನ ದೇವರ ಗುಣ ಅನಂತ ಗುಣಗಳು ಅವನಿಗಿದೆ. ಸೊ ಆ ಗುಣಗಳನ್ನ ಅನಂತ ಕಾಲದಿಂದ ಅವಳು ಚಿಂತನೆ ಮಾಡುತ್ತಾಳೆ ಬಂದಿದ್ದಾನಂತ ಅದೇನು ಗುಣಗಳನ್ನ ಗುಣ ಮಾತ್ರ ಚಿಂತನೆ ಅವಳಿಗೆ ಚಿಂತನೆ ಎಂಬುದು ಆಕ್ಚುಲಿ ಅವಳಿಗೆ ಚಿಂತನೆ ಎಂಬುದು ಕೂಡೋದೇ ಇಲ್ಲ. ಅವಳಿಗೆ ಎಲ್ಲವೂ ನಮ್ಗೆ ಅರ್ಥ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಚಿಂತನೆ ಮಾಡೋದು ಅಂದ್ರೆ ಶೀಸ್ ಕಾಂಟೆಂಪ್ಲೇಟಿಂಗ್ ಅಂತ ಲಿಟ್ಟಲ್ ಆಗ ತಕೊಳ್ಳೋದಲ್ಲ. ಅವಳು ಆ ಸಾಕ್ಷಾತ್ ಆಗಿ ನೋಡ್ತಾ ಇದ್ದಾಳೆ. ಅವಳು ಕಾಲ ಅತೀತಳು ಎಂಬ ನೆನಪು ನಾವು ಬರ್ಬೋದು. ಒನ್ ಆಫ್ಟರ್ ಅದರ್ ನೋಡ್ತಾಳೆ ಅಂತ ತಿಳ್ಕೋಬಾರ್ದು. ಒನ್ ಆಫ್ಟರ್ ಅದರ್ ಅಂದ್ರೆ ಕಾಲಕ್ಕೆ ಬದಲು ಅಂತ ಆಗತ್ತೆ. ಇವಳು ಕಾಲ ಅತೀತಳು ಅಂದ್ರೆ ಸೇಮ್ ಅಟ್ ದ ಸೇಮ್ ಟೈಮ್ ಅವಳು ಎಲ್ಲ ಭಗವಂತನ ಗುಣ ಸೇಮ್ ಟೈಮ್ ಆ ಗುಣ ಇಟ್ಟುಕೊಂಡು ಆ ಗುಣ ಹೇಗೆ ವ್ಯಕ್ತಿ ಆಗತ್ತೆ ಆ ಗುಣ ವ್ಯಕ್ತಿ ಆಗೋದು ಕ್ರಿಯೆಯಿಂದ ವ್ಯಕ್ತಿ ಆಗತ್ತೆ. ಸೊ ಅವನ ಕ್ರಿಯೆ ಆ ಕ್ರಿಯೆ ಮಾಡುವಾಗ ಅವನು ಏನು ಇಲ್ಲದ ಒಂದು ಅಬ್ಸ್ಟ್ರಾಕ್ಟ್ ಎಂಟಿಟಿ ಇಲ್ಲ ಕರಚರಣಾದಿ ಅವಯವಗಳಿಂದ ಆಕೃತಿ ಅವನ ಆಕೃತಿ ಅಂದ್ರೆ ಫಾರ್ಮ್ ಆ ಫಾರ್ಮ್ ಇದಂತ. ಸೊ ಅಟ್ ದ ಸೇಮ್ ಟೈಮ್ ಶಿ ಸೀಸ್ ಎಷ್ಟು ನೋಡ್ಬೇಕು ಅವಳು ಎಷ್ಟು ನೋಡ್ಬೇಕು ಅಂದ್ರೆ ಅನಂತ ಕಾಲದಿಂದ ಸೃಷ್ಟಿಯಾಗಿ ಬಂದಿದೆ. ಅನಂತ ಕಾಲದಲ್ಲಿ ಒಂದೊಂದು ಬ್ರಹ್ಮಾಂಡ ತಗೊಳ್ಳಿ ನೀವು ಒಂದೊಂದು ಬ್ರಹ್ಮಾಂಡದಲ್ಲಿ ಇರುವಂತ ಅಷ್ಟು ಲೋಕಗಳು ತಕೊಳ್ಳಿ, ಅಷ್ಟು ಲೋಕದಲ್ಲಿ ಇರುವಂತ ಅಷ್ಟು ಜೀವರನ್ನ ತಕೊಳ್ಳಿ, ಆ ಜೀವರಲ್ಲಿ ಇರುವಂತ ಅನಂತ ದೇವತೆಗಳೆಲ್ಲ ಇದ್ದು ಕೆಲಸ ಮಾಡಿದ್ದು ತಕೊಳ್ಳಿ, ಅವರಲ್ಲಿ ಅವರ ಸುಪೀರಿಯರ್ ತಕೊಳ್ಳಿ, ಅಲ್ಲಿ ಇರುವಂತ ಲಕ್ಷ್ಮಿ, ಅಲ್ಲಿ ಇರುವಂತ ನಾರಾಯಣ, ಅಂದ್ರೆ ಒಂದು ಬ್ರಹ್ಮಾಂಡದಲ್ಲೇ ಎಷ್ಟಾಗತ್ತೆ? ಅಷ್ಟು ಜಡ ಚೇತನ ಎರಡು ತಕೊಳ್ಳಿ. ಸ್ವಲ್ಪ ಯೋಚನೆ ನಾವು ಯೋಚನೆ ಮಾಡಬೇಕು, ಅದು ಎಷ್ಟಿರುತ್ತೆ? ಹಾಗೆ ಅನಂತ ಬ್ರಹ್ಮಾಂಡಗಳು ಹೋಗಿದೆ, ಎಷ್ಟು ಕೌಂಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಮುಂದೆ ಎಷ್ಟೋ ಬರತ್ತಿರುತ್ತೆ ಅವಳಿಗೆ, ಅವಳಿಗೆ ಶಿ ಇಸ್ ನಾಟ್ ಕನ್ಫೈನ್ ಬೈ ಟೈಮ್, ಸೊ ಎಲ್ಲೋ ಅಟ್ ದ ಸೇಮ್ ಟೈಮ್ ನೋಡ್ತಾ ಇದ್ದಾಳೆ ಅದಕ್ಕೆ ಎಂಥ ದೃಷ್ಟಿಯೋ. ಅದಕ್ಕೆ ಅವಳಿಗೆ ಲಕ್ಷ್ಮಿ ಅಂತ ಹೆಸರು. ಲಕ್ಷಣ ಲಕ್ಷದಿಂದ ಗಮನ ಕೊಟ್ಟು ಕಣ್ಣಿಟ್ಟು ಇರುವಳು ಅಂತಾನೆ ಅವಳಿಗೆ ಹೆಸರು. ಸೊ ಅವಳು ಎಲ್ಲವನ್ನೂ ನೋಡ್ತಾ ಹೇಗೆ ನೋಡ್ತಾಳೆ, ಒಂದು ಗುಣ ತಗೊಳ್ತಾಳೆ, ಒಂದು ಒಂದು ಬ್ರಹ್ಮಾಂಡ ತಗೊಳ್ತಾಳೆ ಅಂತ ಅಂದ್ಕೊಳ್ಳೋಣ. ಒಂದು ಎಕ್ಸಾಂಪಲ್ಗೆ, ಒಂದು ಬ್ರಹ್ಮಾಂಡದಲ್ಲಿ ಇರುವಂತ ಭಗವಂತನ ಸೃಷ್ಟಿ ಮಾಡುವಂತ ಒಂದು ಕ್ರಿಯೆ ಅಂತ ಒಂದು ತಗೊಳ್ಳೋಣ. ಸೃಷ್ಟಿ ಮಾಡುವ ಒಂದು ಕ್ರಿಯೆ, ಒಂದು ರೂಪವನ್ನ ದೇವರು ತೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಆ ರೂಪಕ್ಕೆ ಒಂದು ರೂಪ, ಒಂದು ರೂಪ ತಗೊಳ್ಳಿ, ಆ ರೂಪಕ್ಕೆ ಬಿಗಿನಿಂಗ್ ಇದೆಯಾ? ಆ ರೂಪ ಒಂದು ವಿರಾಟ ರೂಪ ಅಂತ ತಕೊಳ್ಳಿ. ವಿರಾಟ ರೂಪ ಎಲ್ಲಿಂದ ಬಂತು ಅಂತ ಅವಳು ನೋಡುವಾಗ, ಕಣ್ಣು ನೋಡುವಾಗ ಕಣ್ಣಲ್ಲಿ ಒಂದು ರೂಪ ಭಗವಂತನು, ಅಲ್ಲಿ ಕರಚರಣಾದಿ ಹಿಂದೆ ಇದ್ದಾನೆ, ಅದಲ್ಲಿ ಒಂದು ಒಂದೊಂದು ಅವಳು ನೋಡುವಾಗಲೂ ಅಲ್ಲಿ ಒಂದು ರೂಪ ಇರುತ್ತೆ, ಪೂರ್ಣವಾಗಿ ಒಂದು ರೂಪ. ಆ ರೂಪದಲ್ಲಿ ಒಂದು ಅವಯವ ನೋಡುವಾಗ ಅದು ಪೂರ್ಣವಾಗಿದೆ. ಅಂದ್ರೆ ಒಂದು ರೂಪದಲ್ಲಿ ಒಂದು ಕೈ ನೋಡ್ತಾಳ, ಕೈಯಲ್ಲಿ ಇರುವಂತಹ ಭಗವಂತನ ರೂಪ ಪೂರ್ಣವಾಗಿರುತ್ತೆ, ಅದಲ್ಲಿ ಇರುವಂತ ಒಂದು ಕೈ, ಅದಲ್ಲಿ ಹೀಗೆ ನೀವು ಹೋಗ್ತಾ ಇದ್ರೆ ಇದಕ್ಕೆ ಆದಿ ಹುಡುಕ್ಲಿಕ್ಕೆ ಸಾಧ್ಯನಾ? ಆದಿ ಹುಡುಕ್ಲಿಕ್ಕೆ ಸಾಧ್ಯ ರಮಾದೇವಿಗೆ ಆಗಲ್ಲ ಅಂದ್ರೆ ಇಲ್ಲ. ಆದಿ ಎಂಬುದು ಇಲ್ಲ, ಆದ ಕಾರಣದಿಂದ ಆದಿಯನ್ನ ನೋಡ್ಲಕ್ಕೆ, ಬಿಗಿನಿಂಗ್ ಆಫ್ ಇಟ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇನ್ಫಿನಿಟ್ ಅಂತ ನಾವು ಹೇಳುವಾಗ ಹೌ ಕ್ಯಾನ್ ಯು ಮ್ಯಾಥಮೆಟಿಕಲಿ ಬಿಗಿನಿಂಗ್ ಎಲ್ಲಿಂದ ಬರುತ್ತೆ? ಇಲ್ಲ, ಅದಕ್ಕೆ ಬಿಗಿನಿಂಗ್ ಇಲ್ಲ, ಯಾವತ್ತು ಇರುವಂತ ತತ್ವ ಅದು. ಸೊ ಶಿ ಕೆನಾಟಿ ಒನ್ ಶಿ ಇಸ್ ದೇರ್ ಬಟ್ ಶಿ ಕೆನಾಟಿ ಒನ್ ಸೀ ದಟ್. ಬಿಗಿನಿಂಗ್ ನೋಡ್ಲಿಕ್ಕಾಗೋದಿಲ್ಲ, ಆ ಒಂದಲ್ಲೇ ಪೂರ್ಣ ನೋಡಕ್ಕಾಗಲ್ಲ. ಬಿಕಾಸ್ ಎಲ್ಲದನ್ನೇನು ಸ್ವತಂತ್ರ ಅಂಬೋದು ಅವಳು ನೋಡಕ್ಕೆ, ಅವಳಲ್ಲಿ ಇಲ್ಲದದು ಕಂಪ್ಲೀಟ್ಲಿ ಝೀರೋ, ನೋಡ್ಲಿಕ್ಕೆ ಆಗೋದೇ ಇಲ್ಲ ಅವಳಿಗೆ. ಸೊ ಆದಿ ನೋಡಿಲ್ಲ ಅಂತ ನೋಡ್ಲಿಕ್ಕಾಗತ್ತ? ಅಂತವೂ ಇಲ್ಲ, ಬಿಕಾಸ್ ಅಂತ ಅಂಬೋದಿಲ್ಲ. ಸರಿ, ಆದಿ ಮಧ್ಯ ಇರುತ್ತಲ್ಲ, ಇದೆಲ್ಲ ನೋಡೋದ ಮಧ್ಯ ಯಾವಾಗ ಬರುತ್ತೆ ನಿಮ್ಗೆ? ಮಧ್ಯ ಅಂತ ನೀವು ಹೇಳಬೇಕಂದ್ರೆ ಬಿಗಿನಿಂಗ್ ಎಂಡ್ ಅಂತ ನೀವು ಮ್ಯಾಥ, ಈ ಒಂದು ಪ್ರಾಕೃತ ಎಂಟಿಟಿಯಲ್ಲಿ ಬಿಗಿನಿಂಗ್ ಅಂಡ್ ಎಂಡ್ ಹಾಕಿದ್ರೆ ಯು ಕ್ಯಾನ್ ಸಿ ಮಿಡಲ್ ಅಂತ. ಇಲ್ಲಿ ಮಿಡಲೂ ಇಲ್ಲ ಅವನಿಗೆ. ಮಿಡಲ್ ನಾವು ಪ್ರಾಕೃತದಲ್ಲಿ ಯೂಸ್ ಮಾಡ್ತೇವೆ, ಅಪ್ರಾಕೃತದಲ್ಲಿ ಹೌ ಕ್ಯಾನ್ ಯು ಈವನ್ ಟಾಕ್ ಆಫ್ ಮಿಡಲ್? ನಮ್ಗೆ ಅರ್ಥ ಆಗ್ಬೇಕು ಅಂತ ನಾವು ಅಲ್ಲಿ ಅದ ಮೇಲೆ ಇದು ಕೆಳಗೆ ಈ ಮಧ್ಯ ಅಂತ ನಾವು ಹೇಳ್ತೇವೆ. ದೇವರ ತಲೆ ಮೇಲೆ ಇದೆ, ಕಾಲು ಕೊನೆಯಲ್ಲಿ ಇದೆ, ಮಧ್ಯ ಮಧ್ಯೋದರ ಇದೆ ಅಂತ ಈಗ ನಾವು ಬಿಕಾಸ್ ಅವರ್ ಲಿಮಿಟೇಷನ್ ದೇವರಿಗೆ ಹೇಗೆ ಹೇಳಕ್ಕಾಗತ್ತೆ? ಸೊ ಅದಕ್ಕೆ ಆದಿ ಮಧ್ಯ ಅಂತವನು ಕಾಣದೆ, ಯಾಕೆ ಕಾಣದೆ? ಇಲ್ಲ. ಇಷ್ಟು ನೋಡ್ತಾಳ, ನೋಡೋವಾಗ ಇನ್ನು ಏನು ನೋಡ್ತಾಳ ಅವಳು ಅಂದ್ರೆ, ಎಲ್ಲ ಕಡೆನೂ ಅವಳೇ ಇದ್ದಾಳೆ ನೋಡೋದು ಅಂದ್ರೆ. ಎಲ್ಲ ಕಡೆ ಆದಿ ಇಲ್ಲ, ಬಟ್ ವಾಟ್ ಎವರ್ ದರ್ ಈಸ್ ಅಲ್ಲಿ ಅವಳು ಇದ್ದಾಳಲ್ಲ. ದೇಶತಃ ಕಾಲತಃ ಅವಳು ವ್ಯಾಪ್ತಳೇ ಆಗಿದ್ದಾಳೆ. ಸೊ ಎಲ್ಲ ಕಡೆನೂ ಭಗವಂತನ ಆಕೃತಿ ನೀವು ಸ್ವತಂತ್ರ ಅಂಬೋದು ಭಗವಂತನ ರೂಪ ಇದ್ರೆ ಅಲ್ಲಿನೂ ಅವಳು ಇದ್ದಾಳೆ. ಬಟ್ ಅವಳು ಇದ್ದ ಮಾತ್ರಕ್ಕೆ ಅದು ಪೂರ್ತಿ ಆ ರೂಪದ ತಿಳಿಯಬೇಕು ಅಂಬೋದಿಲ್ಲ. ಇದ್ದ ಮಾತು ನಾವೇ ನಮ್ಮ ಇದಲ್ಲಿ ಲೌಕಿಕದಲ್ಲಿ ತಗೊಂಡು ಜಸ್ಟ್ ಬಿಕಾಸ್ ವಿ ಲಿವ್ ವಿತ್ ಅ ಪರ್ಸನ್ ಫಾರ್ ಸೋ ಮೆನಿ ಇಯರ್ಸ್ ಡಸಂಟ್ ಮೀನ್ ದಟ್ ವಿ ಅಂಡರ್ಸ್ಟ್ಯಾಂಡ್ ದಮ್. ಅವರೇ ಅವ್ರನ್ನ ತಿಳ್ಕೊಂಡಿದ್ದಿಲ್ಲ. ಸೊ ವಿ ಕೆನಾಟ್, ಸೊ ಇರೋದು ಬೇರೆ ತಿಳ್ಕೊಳ್ಳೋದು ಬೇರೆ ಆಗತ್ತೆ. ಸೊ ಅವಳಿಗೆ ಇದ್ರೂ ಭಗವಂತನ ಜೊತೆ ಇದ್ರು ಅವಳಿಗೆ ತಿಳಿಯದೇ ಇರುವಂತ ಭಗವಂತ ತೋರಿಸದೇ ಇರುವಂತ ಗುಣಗಳು ಅವಳಿಗೆ ತಿಳಿಯೋದಿಲ್ಲ. ಬಿಕಾಸ್ ಅವಳ ಅಧೀನ ಭಗವಂತ ಅವಳಿಗೆ ಅಧೀನ ಮಾತ್ರ ಇಲ್ಲ, ಅವಳಿಗೆ ಸ್ವತಂತ್ರವೂ ಇಲ್ಲ. ಅವನು ತೋರಿಸಿದ್ರೆ ಅವಳು ನೋಡ್ಲಿಕ್ಕೆ ಸಾಧ್ಯ ಅವಳಿಗೆ. ಸೊ ಅದೂ ಇಲ್ಲ. ಸೊ ಇಷ್ಟು ಒಂದೊಂದು ಕಡೆ ತನ್ನ ರೂಪವನ್ನ ಇಟ್ಕೊಂಡಿದ್ದಾನೆ ದೇವರು. ದೇವರು ಇರೋ ಪ್ರತಿ ಒಂದು ಜಾಗೆಯಲ್ಲಿನು ಲಕ್ಷ್ಮಿಯೂ ಇದ್ದಾಳೆ. ಹೇಗಿದ್ದಾಳೆ ಅಂದ್ರೆ ಯಾಕೆ ಇದ್ದಾಳೆ, ಹೇಗಿದ್ದಾಳೆ, ಯಾಕೆ ಇದ್ದಾಳೆ ಅಂದ್ರೆ ಅದು ಅವಳ ಸ್ವಭಾವ ಅಂತ ಹೇಳ್ತೀವಲ್ಲ. ಅವಳ ಸ್ವಭಾವ ಏನು ಅಂದ್ರೆ ದೇವರಿಗೆ ಸೇವೆ ಮಾಡೋದು. ಸೇವೆ ಮಾಡ್ಬೇಕಂದ್ರೆ ಏನೋ ಒಂದು ಹೇಗೆ ಸೇವೆ ಅಂದ್ರೆ ನಾವೇ ತಕೊಳ್ಳಿ, ಏನೋ ಒಂದು ದೊಡ್ಡ ವ್ಯಕ್ತಿ ನಮ್ಮ ಊರಿಗೆ ಬರ್ತೆ, ಏನೋ ಒಂದು ದೊಡ್ಡ ವ್ಯಕ್ತಿ ಇದ್ರೆ ನಾವು ದೊಡ್ಡ ಟೆಂಪಲ್ ಆಗತ್ತೆ, ಓಡ್ತೀವಿ. ಯಾಕೆ ನಾನು ಏನೋ ಆಳಿಲು ಸೇವೆ ಏನೋ ಒಂದು ಮಾಡಬೇಕು, ಯಾರು ಮಾಡಿದೆ ನಿಮ್ಗೆ ಏನಾರು ರಿವಾರ್ಡ್ ಕೊಡ್ತಾರ, ಇಲ್ಲ ಯಾರನ್ನ ಫೋಟೋ ತೆಗಿತಾರ, ಇಲ್ಲ ಅದು ಮಾಡಬೇಕು ಅಂತ ಒಂದು ಇಚ್ಛೆ ನಮ್ಗೇನೆ ಬರುತ್ತೆ. ಏನೋ ನಮ್ಮ ಮನೆ ಹತ್ರ ಗುಡಿ ಇದೆ ರೀ, ಇಲ್ಲಿ ಕುಂಭಾಭಿಷೇಕ ಆಗತ್ತೆ, ನಾನು ಏನೋ ಒಂದು ಒಂದು ಇಷ್ಟೊಂದು ಮಾಡಿ ಬರಬೇಕಂತ ಇಚ್ಛೆ, ಇಚ್ಛೆ ಒಳಗಿಂದ ನಮ್ಗೆ ಕಾಡುತ್ತೆ. ದಟ್ ಇಚ್ಛಾ ಅಂಬುದು, ಆ ಇಚ್ಛಾ ಅಂಬುದು ಜೀವ ಜೀವಕ್ಕೆ ಇರುವಂತ ಆ ಧರ್ಮ ಅದು. ಸೊ ಆ ಇಚ್ಛೆ, ಲಕ್ಷ್ಮಿ ಇಚ್ಛೆ ಏನು ಅಂದ್ರೆ, ಅವಳು ಇಷ್ಟು ಮಹತ್ವವನ್ನು ತಿಳ್ಕೊಂಡಿದ್ದ ಕಾರಣದಿಂದ ದೇವರಿಗೆ ಸೇವೆ ಮಾಡಬೇಕು. ಹೇಗೆ ಸೇವೆ ಮಾಡಬೇಕು? ತಾನು ಸೇವೆ ಮಾಡಬೇಕು, ದೇವರಿಗೆ ಸೇವೆ ಮಾಡಬೇಕು ಅಂತ ಅವಳಿಗೆ ಉತ್ಕಟವಾದ ಇಚ್ಛೆ ಇದೆ. ಸೊ ಆದ ಕಾರಣದಿಂದ ದೇವರು ತನ್ನ ಜೊತೆಯಲ್ಲಿ ಲಕ್ಷ್ಮಿಯನ್ನು ಇಟ್ಟುಕೊಂಡಿದ್ದಾನಂತ. ಯಾಕೆ ಇಟ್ಟುಕೊಂಡಿದ್ದಾನಂದ್ರೆ ಭಕ್ತವತ್ಸಲ, ಭಕ್ತಳು, ಅವಳೇ ಭಕ್ತಳು. ಆ ಭಕ್ತಳು ಮೇಲೆ ಇರುವಂತ ವಾತ್ಸಲ್ಯ, ಅನಂತ ಕಾಲದಿಂದ ಆ ವಾತ್ಸಲ್ಯದಿಂದ ತನ್ನ ಜೊತೆಯಲ್ಲಿ ಇಟ್ಟುಕೊಂಡಿದ್ದಾನಂತ, ದೇವರು ಇಟ್ಟುಕೊಂಡಿದ್ದಾನಂತ. ಯಾವಾಗ ಅವನಿಗೆ ಅನಂತ ಅನಂತ ರೂಪ ಇದೆ, ಇವಳು ಅನಂತ ಅನಂತ ರೂಪ ಅವಳಿಗೆ ಬೇಕು. ದೇವರು ಎಲ್ಲಿ ಇದ್ರೂ ನಾನು ಸೇವೆ ಮಾಡಕ್ಕೆ, ಅಲ್ಲಿ ಐ ಶುಡ್ ನಾಟ್ ಮಿಸ್ ಎನಿಥಿಂಗ್ ಅಂತ ಅಷ್ಟು ಒಳ್ದು ಉಕ್ಕಿ ಉಕ್ಕಿ ಬರುವಂತದ್ದು. ಸೊ ಒಂದೊಂದು ರೂಪ ಐವತ್ತೊಂದು ಐವತ್ತು ರೂಪ ತಗೊಂಡ್ರೆ, ಐವತ್ತೊಂದು ಅಕ್ಷರಗಳು ಇರುವಂತ ತಗೊಂಡ್ರೆ ಅವಳಿಗೆ ಏನೊಂದು ಐವತ್ತೊಂದು ಸ್ಪೆಷಲ್ ರೂಪಗಳು. ಸೊ ಹೀಗೆ ಅವಳು ನೋಡಿ, ಆಮೇಲೆ ಅವತಾರಗಳು ತಗೊಳ್ಳಿ, ಒಂದೊಂದು ಕಡೆ ತಗೊಳ್ಳಿ ಒಂದೊಂದು ಲಕ್ಷ್ಮಿ ರೂಪಗಳು, ಇಷ್ಟು ಅನಂತ ರೂಪಗಳು ಅವಳಿಗೇನು ಇದೆ. ಅನಂತ ರೂಪದಿಂದ ಅವಳು ಸೇವೆ ಮಾಡ್ತಾಳೆ. ಅಂದ್ರೆ ಇಲ್ಲಿ ಹೇಳುವ ತಾತ್ಪರ್ಯ ಏನಂದ್ರೆ, ದೇವರಿಗೆ ಏನು ಬೇಕಾಗಿಲ್ಲ ಅಂತ ಹೇಳೋದು. ದೇವನಿಗೆ ಯಾವ ಕೆಲಸದಿಂದಲೂ ಏನು ಪ್ರಯೋಜನ ಇಲ್ಲ. ಏನಂದ್ರೆ ಯಾವ ಕೆಲಸ ಅಂದ್ರೆ, ಲಕ್ಷ್ಮಿಯಿಂದಲೂ ಅವನಿಗೆ ಪ್ರಯೋಜನ ಇಲ್ಲ ಅಂತ ಹೇಳೋದು ಈ ವರ್ಷ. ಲಕ್ಷ್ಮಿಯಿಂದಲೂ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ, ಅವನೇ ದೇವ ಅಂತ ಇಲ್ಲಿ ಹೇಳುವಂತದ್ದು. ಸೊ ಲಕ್ಷ್ಮಿಗೆ ಏನ್ ಹೇಳೋದಕ್ಕೆ, ಆದಿಮನ್ ಮನದಿ ಅದನ್ನೇ ಯೋಚಿಸ್ತಾ, ಯೋಚನೆ ಅಂದ್ರೆ ಅವಳಿಗೆ ಲೋಚನೆ ಇಲ್ಲ, ನಮ್ಮ ಪ್ರಕಾರ ಅವರೇ ಇಷ್ಟು ರೂಪಗಳು, ನಾನು ಎಷ್ಟು ರೂಪಗಳು, ಎಷ್ಟು ರೂಪದಿಂದ ಸೇವೆ, ಅನಂತ ಕಾಲದಿಂದ ಅನಂತ ಬ್ರಹ್ಮಾಂಡ, ಇಷ್ಟು ಸೇವೆ ಇಷ್ಟು ಮಾಡ್ತಾಳೆ, ಬೇಕಾ ಅವನಿಗೆ? ಬೇಕಿಲ್ಲ, ಬೇಕಾಗಿಲ್ಲ ಅವನಿಗೆ, ಅವನೇ ಎಲ್ಲ ಮಾಡಬಲ್ಲ, ಅವನು ಆನಂದ ಪೂರ್ಣ, ಅವನಿಗೆ ಏನು ಬೇಕಾಗಿಲ್ಲ. ಒಂದು ದಾಂಪತ್ಯವನ್ನ ತಕೊಂಡ್ರೆ ಆ ಗಂಡನಿಗೆ ಹೆಂಡತಿ ಹೇಗೆ ಅಂದ್ರೆ, ಹೆಂಡತಿ ಇಲ್ಲದೆ ಅವನು ಒಂದು ಬ್ರಾಹ್ಮಣನಿಗೆ ವೈದಿಕ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೆಂಡತಿ ಇಲ್ಲ ಅಂದ್ರೆ ಆ ಗೃಹಸ್ಥ ಧರ್ಮ ಅಂಬುದು ಅವನು ಆ ಕಾಲದಲ್ಲಿ ಹೇಳ್ತೀನಿ, ಆ ಪಾಲನೆ ಮಾಡೋ ಅಂಬುದು ಪ್ರಶ್ನೆನೇ ಇಲ್ಲ. ಅದಕ್ಕೆ ಚೆನ್ನಾಗಿ ಒಂದು ಎನಿಥಿಂಗ್, ಹೆಂಡತಿ ಬೇಕು. ಹೆಂಡತಿಗೆ ತನಕ್ಕಿಂತ ಹೆಂಡತಿಗೆ ಕಡಿಮೆ ಗೊತ್ತಿದ್ರು, ಹೆಂಡತಿ ಇಲ್ಲದೆ ಅವನು ಯಾಗ ಯಜ್ಞ ದಾನ ಏನು ಮಾಡೋ ಹಂಗ ಇಲ್ಲ ಅವನು. ಸೊ ಆ ಗೃಹಸ್ಥಾಶ್ರಮ ಪಾಲನ, ಗೃಹಸ್ಥಾಶ್ರಮ ಆ ಒಂದು ವಾನಪ್ರಸ್ಥರಿಗೇನು ಯತ್ಯಾಶ್ರಮಿಗೇನು ಇನ್ಬಿಟ್ವೀನ್ ಇರುವಂತದ್ದು, ಎರಡು ಆಶ್ರಮಕ್ಕೇನು ಆಧಾರವಾಗಿರುವಂತದ್ದು ಅದು. ಬೇಕಂದ್ರೆ ಒಂದು ಹೆಂಡತಿ ಬೇಕು, ಆಮೇಲೆ ಸಂತಾನ ಮುಂದುವರಿಸಬೇಕಂದ್ರೆ ಒಂದು ಹೆಂಡತಿ ಬೇಕು ಅಂತ ಆ ಲಿಮಿಟೇಷನ್ ನಮ್ ಎಲ್ಲರಿಗಿದೆ. ಆ ರೀತಿಯಿಂದ ದೇವರನ್ನ ದೇವಿಯನ್ನ ತಿಳ್ಕೋಬಾರದು ಅಂಬುದನ್ನು ಹೇಳ್ತಾರೆ. ಇಲ್ಲಿ ಅವನಿಗೆ ಏನು ಹೆಂಡತಿ ಅಂತ ಹೇಳುವ ಮೂಲಕ ನಮ್ಮ ಲೌಕಿಕ ತರ ಹೆಂಡತಿ ಏ ಅಲ್ಲ ಅವಳು. ಅದೇ ಹೇಳ್ತದೆ ಹೇಗೆ ಅಂತ ಈ ಕಂಪ್ಯಾರಿಸನ್ ಅವಳು ಯೋಚನೆ ಮಾಡ್ತಾಳಂತ. ಮನದು ಯೋಚಿಸುತ್ತಾ ಆದಪೇನೆ ಆಗಲಕ್ಕೆ ಸಾಧ್ಯವಾ, ಇಂಥ ಒಂದು ವ್ಯಕ್ತಿ ಇದ್ದಾನೆ ಅವನು, ಸುಖಪೂರ್ಣ ಯಾವ ಯಾವ ರೂಪ ತಗೊಂಡ್ರು ಅಲ್ಲೆಲ್ಲ ಸುಖಪೂರ್ಣನಾಗಿದ್ದಾನೆ, ಅವನ ಸುಖದ ಆವಿಷ್ಕಾರವೇ ಆಗ್ತಾ ಇದೆ ಅವನಿಗೆ. ಯಾರಿಂದಲೂ ಅನ್ನೋದ ನನಗೆ ಇಷ್ಟು ರೂಪ ಕೊಟ್ಟಿದ್ದಾನೆ, ನನ್ನ ಇಷ್ಟು ರೂಪದಿಂದಲೂ ಅವನೇ ಒಳಗಿದ್ದಾನೆ, ಅವನೇ ಇಷ್ಟು ರೂಪ. ಲಕ್ಷ್ಮಿಗೆ ಅನಂತ 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 ರೂಪಗಳು ಇದೆ, ಇದ್ರೂ ಅವನು ಒಂದು ಗೊಂಬೆ ಹಾಗೆ ಅವಳ ಒಳಗೆ ಜೀವತ್ವವನ್ನು ಕೊಟ್ಟು ಈ ಇಚ್ಛೆಯನ್ನ ನಿರ್ಮಾಣ ಮಾಡಿ ಅವಳ ಮೂಲಕ ಕೆಲಸಗಳು, ಲಕ್ಷ್ಮಿಯ ಕಾರ್ಯಗಳು, ಎಷ್ಟು ಕಾರ್ಯಗಳು ಲಕ್ಷ್ಮಿದು, ಎಲ್ಲವನ್ನು ಮಾಡಿಸೋನು ಇವನೇ, ಹೆಸರು ಇವನದೇ. ಇಷ್ಟು ರೂಪಗಳು ಲಕ್ಷ್ಮಿ ಅನಂತ ರೂಪಕ್ಕೇನು ಹೆಸರು ಉಂಟಲ್ಲ, ಆಕೃತಿ ಉಂಟಲ್ಲ, ಹೆಸರು ನಾಮ ಉಂಟಲ್ಲ, ಗುಣ ಉಂಟಲ್ಲ, ಎಲ್ಲವನ್ನು ಹಾಕೋನು ಇವನೇ, ಅದೇ ರೂಪದಲ್ಲಿ ಅದೇ ಹೆಸರಿನಿಂದ ಅದೇವನ್ನು ಮಾಡುವನು ಇವನೇ ಇದ್ದಾನೆ. ಸೊ ಅದನ್ನ ಅವಳು ಯೋಚನೆ ಮಾಡ್ತಾಳಂತ. ಇಲ್ಲಿ ಇಷ್ಟು ರೂಪ ಇಷ್ಟನ್ನು ಅವಳು ಯೋಚನೆ ಅಂದ್ರೆ ಅವಳ ಥಾಟ್ ಪ್ರಾಸೆಸ್ ಅಂದ್ರೆ ಅವಳು ಸೇವೆ ಮಾಡುವಾಗ ಅವಳ ಭಾವನೆಗಳನ್ನ ಹೇಳ್ತಾರೆ ಯೋಚಿಸ್ತಾ ಅಂಬುದು. ಅವಳ ಭಾವನೆ ಪ್ರತಿಯೊಂದು ಇದರಲ್ಲಿ ಅವಳ ಭಾವನೆ ನಮ್ಮ ಒಳಗೆ ಇದ್ದು ನಮ್ಮ ಮಾತು ಮೂಲಕವಾಗ ನುಡಿಸ್ತಾ ಇದ್ದಾಳಲ್ಲ, ಆವಾಗ ಅವಳ ಭಾವನೆ. ನಮ್ಮ ಮಾತು ಅಂದ್ರೆ ಅದು ದೇವತೆಗಳಿದ್ದಾರೆ, ದೇವತೆ ಒಳಗೆ ಅವಳು ಪ್ರತಿಯಾಗಿ ನಿಂದು ಅದು ನುಡಿಸುವಾಗ ಅವಳ ಒಂದು ಭಾವನೆ ಹೇಗಿರುತ್ತೆ ಅಂತ ಹೇಳ್ತಾರೆ. ಆದಪನೇ ಈತನಿಗೆ ಇವನಿಗೆ ಆದಪನೇ ಈತನಿಗೆ ನಾನು ಹೆಂಡತಿ ಆಗಲಿಕ್ಕೆನು ಬಲ್ಲಳ, ನಾನು ಹೆಂಡತಿ ಅಂತ ನನ್ನಿಂದ ಅವನಿಗೆ ಏನಾರು ಪ್ರಯೋಜನ ಉಂಟಾ, ಏನಾರು ನನ್ನ ಸೇವೆ ಬೇಕಾ, ಏನು ಆದಪ್ಪನೇ ಈತನಿಗೆ ಪತ್ನಿ, ಪತ್ನಿಯಾಗ ಹೆಂಡತಿಯಾಗ ಇರ್ಲಿಕ್ಕೆನ ನನ್ಗೆ ಸಾಧ್ಯ ಉಂಟೆ ಅಂತ ಕೇಳ್ತಾಳ. ಇಲ್ಲ ಹೇಗೆ ಅಂತ ಒಂದು ಎಕ್ಸಾಂಪಲ್ ಕೃಪೋದಧಿ ಕೃಪಾ, ಅವನು ಕರುಣಾಮಯ ಅಂತ ನಾವು ನೀವು ಹೇಳೋದಲ್ಲ, ಇಲ್ಲಿ ಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಅವನು ಅವನ ಕೃಪೆ ಕಾರುಣ್ಯ ಎಂತದ್ದು ಅಂದ್ರೆ ಉದದಿ, ಆ ಸಮುದ್ರದ ಲಕ್ಷ್ಮಿ ಹೇಳುವಂತ ಸಮುದ್ರ, ನಮ್ಮ ನಿಮ್ಮ ಸಮುದ್ರ ಕಣ್ಣಿಗೆ ಕಾಣುವಂತ ಸಮುದ್ರ, ನೀರಿದ್ರೆ ಸಮುದ್ರ ಅಂದ್ಬಿಡ್ತೀವಿ. ಸಮುದ್ರ ಆಕ್ಚುಲಿ ಕಣ್ಣಿಗೆ ಕಾಣಿಸೋದೇ ಇಲ್ಲ, ನೀರು ಕಾಣಿಸೋದು, ಅದು ನೀರು ನಾವು ನೋಡ್ತೀವಿ. ಸಮುದ್ರ ಈಸ್ ದ ಕಂಟೈನರ್ ದಟ್ ಈಸ್ ಹೋಲ್ಡಿಂಗ್ ದ ಹ್ಯೂಜ್ ಬಾಡಿ ಆಫ್ ವಾಟರ್ ಇಸ್ ಕಾಲ್ಡ್ ಸಮುದ್ರ. ಆ ಉತ್ಕೃಷ್ಟ ದೇವರಿಗೆ ಸಮುದ್ರ ಅಂತ ಯಾಕೆ ಹೇಳ್ತಾರಂದ್ರೆ ಉತ್ಕೃಷ್ಟ ಗುಣದಿಂದ ಯಾವತ್ತು ಸಮ್ಯಕ್ ಉದ್ಧೃತ ಗುಣತ್ವಾ ಸಮುದ್ರ ಅಂತ ಆಚಾರ್ಯರು ಗೀತಾ ಭಾಷೆಯಲ್ಲಿ ಹೇಳ್ತಾರೆ. ಸೊ ಅಷ್ಟು ಒಂದು ಅವನು ಅವನ ಸಮುದ್ರ ಎಷ್ಟು ಅಂದ್ರೆ ಕೃಪಾ, ಆ ಕಾರುಣ್ಯ ಉದದಿ, ಆ ಒಂದು ಉದದಿ, ಆ ಒಂದು ನೀರು, ನೀರಿನ ರಾಶಿ, ಆ ನೀ ಉದದಿ ಅಂತ ಹೇಳೋ ಮೂಲಕವಾಗಿ ಅಲ್ಲಿ ಆ ನೀರಕ್ಕೆ ಯಾಕೆ ಕಂಪೇರ್ ಮಾಡ್ತಾರಂದ್ರೆ ನಮ್ಗೆ ಎಷ್ಟು ಒಂದು ಏನಾರು ನಮ್ಗೆ ತೃಪ್ತಿ ಕೊಡೋದು, ಎಷ್ಟು ಊಟ ಮಾಡಿ ಏನೇ ಮಾಡಿ ಒಂದು ತುತ್ತು ಬಾಯಲ್ಲಿ ನೀರು ಹೋದ್ರೆ ಅಪ್ಪ ತೃಪ್ತಿ ಆಗತ್ತೆ. ನೀರು ಎಂಬುದು ತೃಪ್ತಿ ಸುಖ ಸಂತೋಷವನ್ನ ಕೊಡೋದು. ಅವನು ಎಂಥ ಸುಖ ಸಂತೋಷ ಅಂದ್ರೆ ಕೃಪೆ, ಅವನ ಕೃಪೆ ಅಂಬೋ ಆ ಉದದಿ ಅವನು ಆ ಒಂದು ಸುಖವನ್ನ, ಆ ಕರುಣಾಳು ಅಂಬೋ ಗುಣ, ಲಕ್ಷ್ಮೀ ಚಿಂತನೆ ಮಾಡುವಂತ ಗುಣ, ಭಗವಂತನ ಕರುಣೆಯನ್ನ ಅವಳು ಸದಾ ಸರ್ವಕಾಲವು ಆ ಕೃಪೆಯನ್ನ ಚಿಂತನೆ ಮಾಡ್ತಾನಂತ ಹೇಳ್ತಾರೆ. ಕೃಪೋದದಿಯು ಸ್ವೀಕರಿಸಿದನು ಅಂತ, ಅವನು ಸ್ವೀಕಾರ ಮಾಡಿದ, ನಾನು ಮಾಡುವಂತ ನನ್ನ ಸ್ವಭಾವದಲ್ಲಿ ಇರುವಂತ ಈ ಒಂದು ದೇವರಿಗೆ ನಾನು ಏನಾರು ಮಾಡಬೇಕು, ಏನು ಮಾಡೋಕ್ಕಾಗತ್ತೆ, ಮಾಡಬೇಕು ಅಂತ ಉತ್ಕಟವಾದ ಸೇವೆ ಮಾಡಬೇಕು ಅಂತ ನನ್ನ ಒಳಗೆ ಇಚ್ಛೆ ಇದ್ರೆ ದೇವರು ಅದನ್ನ ಅಪ್ರೂವ್ ಮಾಡಿದ, ಸ್ವೀಕಾರ ಮಾಡಿದ, ದೇವರು ಸ್ವೀಕಾರ ಮಾಡಿದ ಮೂಲಕವಾಗಿ ನನ್ಗೆ ಆಗ್ತಾ ಇದೆ ಅಂತ. ಯಾಕೆಂದ್ರೆ ತನ್ನೊಳಗೆ ಆ ಲಕ್ಷ್ಮೀ ರೂಪದಿಂದ ಭಗವಂತನೇ ನಿಂತಿದ್ದಾನೆ. ಆ ಭಗವಂತನಿಗೇನು ಆ ಬಿಂಬರೂಪಿ ಭಗವಂತನಿಗೇನು ಆಗುವಂತದ್ದೇ ಆಗತ್ತ ಕಾರ್ಯಗಳಾಗತ್ತ. ಸೊ ಕೃಪೋದಿ ಸ್ವೀಕರಿಸಿದು ಹೇಗೆ ಅಂದ್ರೆ ಲೋಕಾಧಿಪತಿ, ಲೋಕಾಧಿಪತಿ ಒಂದು ರಾಜ ಅಂತ ತಕೊಳ್ಳೋದು, ಲೋಕಾಧಿಪತಿ ಲುಕ್ ಅಂದ್ರೆ ದರ್ಶನ ಜ್ಞಾನ ಎಲ್ಲ ಆಗತ್ತೆ. ಸೊ ಈ ಎಲ್ಲ ಲೋಕಾಧಿಪತಿಯಿಂದ ಸಮಸ್ತ ಲೋಕಾಧಿಪತಿ ಅಂತ ತಕೊಳ್ಳಿ, 14 ಭುವನದ ಆಧಿಪತ್ಯ ಇರುವಂತ ಒಬ್ಬ ರಾಜ ಅಂದ್ರೆ ಏನಾಯ್ತು, ಈ 14 ಈ ಲೌಕಿಕದಲ್ಲಿ ಇರುವಂತ ರಾಜೇಂದ್ರರಲ್ಲ, ಇವತ್ತು ಬರ್ತಾರ ನಾಳೆ ಹೋಗ್ತಾರ, ಅವ್ರಿಗೇನಿರುತ್ತೆ, ಈ 14 ಲೋಕಕ್ಕೇನು ಒಂದು ರಾಜ ಇದ್ರ ಆ ರಾಜನ ಅಧೀನವಾಗೇ ಎಲ್ಲ ಇರತ್ತೆ. ರಾಜ್ಯದಲ್ಲಿ ಒಬ್ಬ ಒಂದು ಚಿಕ್ಕ ರಾಜ ತಕೊಂಡನು, ಎಂಟೈರ್ ರಾಜ್ಯ ಇಸ್ ಹಿಸ್, ರಾಜಂದೇ ತಾನೆ ರಾಜ್ಯ, ನಮ್ಗೆಲ್ಲ ಇರ್ಲಕ್ಕೆ ಜಾಗ ಕೊಟ್ಟೆ, ನೀ ಮನೆ ಇಷ್ಟು ಕಪ್ಪ, ಇದು ಇಷ್ಟು ದುಡ್ಡು, ಇದು ಕೊಡು ಇದು ಕೊಡ್ತೇವೆ. ಇವಾಗಲೂ ಹಾಗೇನೆ, ಗವರ್ಮೆಂಟ್ ಲ್ಯಾಂಡ್ ಮಾಡಿದ್ರೆ ಅವರು ತಕೊಂಡು ನಾವು ತಕೋಬೇಕು, ಇಟ್ ಬಿಲಾಂಗ್ಸ್ ಟು ಅದ್ ಗವರ್ಮೆಂಟ್ ಅಂದ್ರೆ ತಗೊಳ್ಳಿ. ಸಿಮಿಲರ್ ರಾಜ ಅಂದ್ರೆ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಹಿಮ್, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಹಿಮ್. ಆವಾಗ ಆ ರಾಜನಿಗೆ ಒಂದು ಭಿಕ್ಷು, ಆ ಊರ್ಲಿ ಇರುವಂತ ಏನು ಇಲ್ಲದ ಬಡವನು, ಅವನು ಜೀವಮಾನ ಮಾಡ್ಲಕ್ಕೇನು ಅವನಿಗೆ ಏನು ಇಲ್ಲ, ಅದು ಅವನ ಹತ್ರ ಇಲ್ಲ, ಭಿಕ್ಷೆ ಬೇಡಬೇಕು, 4 ಮನೆಗಳಲ್ಲಿ ಭಿಕ್ಷೆ ಬೇಡಿ ಅದನ್ನ ಅವನು ಅನ್ನ ಬೇಯಿಸಿ ಅವನು ಊಟ ಮಾಡಬೇಕು ಅಂತದ್ದ ಬಡವ ಒಂದು ಲೋಕಾಧಿಪತಿ. ಅವನಿಗೆ ಡೈರೆಕ್ಟ್ ಆಪೋಸಿಟ್ ಇಸ್ ಭಿಕ್ಷುಕ. ಆ ಭಿಕ್ಷುಕ ಆ ಲೋಕಾಧಿಪತಿಯನ್ನ ನನ್ನ ಮನೆಗೆ ಊಟಕ್ಕೆ ಬಾ ಅಂತ ಕರೆದ್ರೆ ಇವನಿಗೆ ಮನೇನೂ ಇಲ್ಲ, ಊಟಕ್ಕೆ ಅಂದ್ರೆ ಅವನದು ಸಂಪಾದನೆಯೂ ಇಲ್ಲ, ಏನು ಇವಂದಿಲ್ಲ, ಎಲ್ಲ ಭಿಕ್ಷೆ ಪಾತ್ರೆ ಇಟ್ಟುಕೊಂಡು ಎಲ್ಲ ತಂದದ್ದು ಅವನದು, ಅದೂ ಇಲ್ಲ. ಅದು ಯಾರ್ದ ಇಟ್ಕೊಂಡು ಅವನಿಗೆ ಅನ್ನ ಹಾಕ್ಬೇಕಂದ್ರೆ ಯಾರನ್ನಾರು ಬರ್ತಾರ, ನಾವೇ ಹೋಗ್ತೀವ. ಜೋಂಪಡಿಯಲ್ಲಿ ಇರುವನೊಬ್ಬನು ಕರಿತಾನೆ ಬಂದು ನಮ್ಮ ಮನೆಯಲ್ಲಿ ಒಂದು ಗಂಜಿ ಊಟ ಮಾಡಿ ಅಂದ್ರೆ ನಾವು ಹೋಗ್ತೀವ ಅವ್ರಿಗೆ, ಇಲ್ಲ ರೀ ಅದೆಲ್ಲ ಸರಿ ಇಲ್ಲ, ಹೈಜೀನ್ ಇಲ್ಲ, ಅದು ಇದು, ನಾವೇ ಹೋಗಲ್ಲ. ಇವನು ಎಂತದ್ದವನು ರಾಜ, ಆ ಭಿಕ್ಷುಕ ಮನೆ ಅವನ್ ತನ್ನ ಊಟಕ್ಕೆ ಒಪ್ಕೊಂಡು ಹೋದ್ರೆ ಹೇಗಾಗತ್ತೆ? ಆ ತರ ಅವಳು ಕಂಪ್ರೆ ಲಕ್ಷ್ಮೀದೇವಿಗೆ ಇದು ಯಾಕೆ ಹೇಳ್ತಾರಂದ್ರೆ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಈ ಚತುರ್ಮುಖ ಮತ್ತು ಈ ದೇವತೆಗಳೆಲ್ಲ ಮೋಕ್ಷದಲ್ಲಿ ಹೋಗಿ ಏನ್ ಮಾಡ್ತಾರಂತ, ಭಿಕ್ಷಾಟನಂಚರಂತಿ ಅಂತ, ಭಿಕ್ಷೆ ಬೇಡ್ತಾ ಇದ್ದಾರಂತ. ಏನ್ ಭಿಕ್ಷೆ ಬೇಡ್ತಾರಂದ್ರೆ, ಭಿಕ್ಷೆ ಅವ್ರು ಬೇಡೋದು ಅಂದ್ರೆ ಏನು, ದೇವರು ಆ ಸುಖವನ್ನ ಕೊಟ್ರೆ ಅವರಲ್ಲಿ ಅವರಲ್ಲಿ ಇದ್ದು ಅದನ್ನ ವ್ಯಕ್ತ ಮಾಡಿದ್ರೆ ಮೋಕ್ಷದ ಸುಖವೂ ಬರತ್ತೆ. ಸೊ ಅದು ಭಿಕ್ಷೆ ತುಂಬಿ ಆಗತ್ತೆ. ಅಲ್ಲಿಗೂ ಅವ್ರು ಅಂತದವರೇ ಬೇಡ್ತಾರಂತೆ. ಸೊ ಇಲ್ಲಿ ಹೇಳೋದು ಒಂದು ಸ್ಟೆಪ್ ಇನ್ನ ಮೇಲೆ ಅಲ್ಲ, ಚತುರ್ಮುಖ ಇಲ್ಲ ಲಕ್ಷ್ಮೀ ಅವಸ್ಥೆನೂ ಅದೇ ಅಂತಾರೆ. ಅವಳು ತನ್ನನ್ನ, ನಾನು ಒಂದು ಭಿಕ್ಷುಕ, ಒಂದು ಭಿಕ್ಷುಕನ ಔಂತನವನ್ನ ಲೋಕಾಧಿಪತಿ ಸ್ವೀಕಾರ ಮಾಡಿದಂತೆ ನನ್ನನ್ನ ಅವನು ಪತ್ನಿಯಾಗಿ ಸ್ವೀಕಾರ ಮಾಡಿದ್ಲು ಅಂತ ಹೇಳ್ತಾರೆ. ಸೊ ವಾಟ್ ಎ ತಾರತಮ್ಯ ಲಕ್ಷ್ಮಿ. ಸೊ ಇದಕ್ಕೆ ನಾವು ಹೇಳೋದು, ಲಕ್ಷ್ಮೀ ಪೂಜೆ ಮಾಡೋವಾಗ ಅಪ್ಪಿ ತಪ್ಪಿ ಲಕ್ಷ್ಮಿ ಒಬ್ಬಳನ್ನೇ ಮಾಡಿದ್ರೆ ಅವಳು ಒಪ್ಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ದಿಸ್ ಇಸ್ ದ ಭಾವನೆ ಆಫ್ ಲಕ್ಷ್ಮಿ ಆಲ್ ದ ಟೈಮ್. ಸೊ ಅದೇ ಆದಪ್ಪನೇ ಈತನಿಗೆ ಪತ್ನಿ ಕೃಪೋದಿಯು ಸ್ವೀಕರಿಸದನು ಹೇಗೆ, ಲೋಕಾಧಿಪನು ಭಿಕ್ಷುಕನ ಮನೆ ಔಂತನವನ್ನ ಸ್ವೀಕಾರ ಮಾಡುವಂತೆ ನನ್ನನ್ನ ಸ್ವೀಕಾರ ಮಾಡಿದ್ದಾನೆ ಅಂತ ಆ ತಾರತಮ್ಯವನ್ನ ತಿಳಿಸಲಿಕ್ಕೆ ಈ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಮತ್ತು ಅದನ್ನ ಹೇಗೆ ಯುಕ್ತಿಯಿಂದ ಹೇಗೆ ಮಾಡಬೇಕು ಎಂಬುದನ್ನ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ. ಎಂಬಲ್ಲಿ ಕೃಷ್ಣಾರ್ಪಣಮಸ್ತು.